ಎಲ್ಲರಿಗೂ ಸ್ವಾಗತ. ಆತ್ಮೀಯ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಮಾನಸ 89.6 FM. ಕನಸುಗಳ ದಿಟ್ಟ ಹೆಜ್ಜೆ, ಇದು ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸ್ತುತಿ. ವಿಶ್ವವಿದ್ಯಾನಿಲಯದ ಡೇ ಕೇರ್ ಸೆಂಟರ್ ವಿಭಾಗದ ಸಂಯೋಜಕರಾದ ಪ್ರೊಫೆಸರ್ ಕೋಮ್ಲಾ ಎಂ ಅವರು ನಮ್ಮ ಜೊತೆ ರೇಡಿಯೋ ಮಾನಸ 89.6 FM ಸಂವಾದ ಕಾರ್ಯಕ್ರಮದಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್.
ಥ್ಯಾಂಕ್ ಯು.
ಪ್ರೊಫೆಸರ್ ಕೋಮ್ಲಾ ಎಂ ಇವರ ಕಿರು ಪರಿಚಯ ನಮ್ಮೆಲ್ಲ ರೇಡಿಯೋ ಮಾನಸ 89.6 FM ಕೇಳುಗರಿಗಾಗಿ. ಇವರು ಮಾನವ ಅಭಿವೃದ್ಧಿ ಅಧ್ಯಯನದ ಪ್ರಾಧ್ಯಾಪಕರಾಗಿ, ಅಲ್ಲದೆ ಮೈಸೂರು ವಿಶ್ವವಿದ್ಯಾನಿಲಯದ ಡೇ ಕೇರ್ ಸೆಂಟರ್ನ ಸಂಯೋಜಕರಾಗಿಯೂ ಸಹ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಮಕ್ಕಳ ಬೆಳವಣಿಗೆಯ ಮೇಲೆ ವಿಶೇಷ ಗಮನ ಹರಿಸುವುದರೊಂದಿಗೆ ಮಾನವ ಅಭಿವೃದ್ಧಿಯಲ್ಲಿ ಬೋಧನೆ ಮತ್ತು ಸಂಶೋಧನಾ ಪರಿಣತಿಯನ್ನ ಹೊಂದಿದ್ದಾರೆ. ಮೈಸೂರು ವಿಶ್ವವಿದ್ಯಾನಿಲಯದ ಡೇ ಕೇರ್ ಸೆಂಟರ್ ವಿಶೇಷವಾಗಿ 6 ತಿಂಗಳಿಂದ 4 ವರ್ಷದೊಳಗಿನ ವಿಶ್ವವಿದ್ಯಾನಿಲಯದ ನೌಕರರು ಮತ್ತು ವಿಶ್ವವಿದ್ಯಾನಿಲಯದ ಪೋಷಕ ಸಂಸ್ಥೆಗಳ ವಿದ್ಯಾರ್ಥಿಗಳು ಹಾಗೆ ಉದ್ಯೋಗಿಗಳ ಮಕ್ಕಳಿಗಾಗಿ ಡೇ ಕೇರ್ ಸೆಂಟರ್ ಅನ್ನು ಪ್ರಾರಂಭಿಸಿದೆ. ಮಗುವಿನ ಅತ್ಯುತ್ತಮ ಬೆಳವಣಿಗೆಗೆ ಸವಾಲಿನ ಮತ್ತು ಉತ್ತೇಜಕ ವಾತಾವರಣವನ್ನು ಒದಗಿಸುವುದು ಈ ಕೇಂದ್ರದ ಮುಖ್ಯ ಗುರಿಯಾಗಿದೆ. ಇವರು ಇಂದು ನಮ್ಮ ರೇಡಿಯೋ ಮಾನಸ 89.6 FM ಅತಿಥಿಗಳಾಗಿದ್ದಾರೆ. ಇವರೊಂದಿಗೆ ಡೇ ಕೇರ್ ಸೆಂಟರ್ ವಿಭಾಗದ ಬಗ್ಗೆ ಚರ್ಚಿಸೋಣ. ಮೇಡಮ್, ಮೊದಲನೇದಾಗಿ ಡೇ ಕೇರ್ ಸೆಂಟರ್ ಅಂದ್ರೆ ಗೊತ್ತಾಗೋದು ಮಕ್ಕಳನ್ನ ನೋಡ್ಕೊಳ್ಳುವಂತಹ ಒಂದು ವಿಭಾಗ ಅಂತಾನೆ ಹೇಳ್ಬೋದು. ಈ ಡೇ ಕೇರ್ ಸೆಂಟರ್ನ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಾರಂಭ ಮಾಡಬೇಕು ಅಂತ ಯಾಕನ್ಸ್ತು, ಹಾಗೆ ಯಾವಾಗ ಪ್ರಾರಂಭಗೊಂಡು?
ಮೊದಲನೇದಾಗಿ ಈ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಒಂದು ಸ್ನಾತಕೋತ್ತರ ಪದವಿ ಇದೆ, ಮಾನವ ಅಭಿವೃದ್ಧಿ ಮತ್ತು ಕೌಟುಂಬಿಕ ಅಧ್ಯಯನಗಳು ಅಂತ. ಇದು ಹೋಮ್ ಸೈನ್ಸ್ ಕೆಳಗಡೆ ಬರುವಂತಹ ಒಂದು ಪದವಿ. ಈ ಒಂದು MSc ಪದವಿಯಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಅಂತ ಏನು ಹೇಳ್ತೀರಾ ಅದನ್ನು ಕೊಡಬೇಕಾಗಿರ್ತದೆ. ಹಾಗೇ ಈ ಒಂದು ಪ್ರಾಕ್ಟಿಕಲ್, ಮಕ್ಕಳ ಬೆಳವಣಿಗೆ ಹೇಗಾಗುತ್ತೆ ಅನ್ನೋ ಒಂದು ಪ್ರಾಕ್ಟಿಕಲ್ ಅನುಭವವನ್ನು ಸಹಿತ ನಾವು ಕೊಡಬೇಕಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಆ ಒಂದು MSc ಕೋರ್ಸಿಗೆ ಈ ಡೇ ಕೇರ್ ಸೆಂಟರ್ ಅನ್ನೋದು ತುಂಬ ಅತ್ಯವಶ್ಯಕವಾಗಿತ್ತು. ಹಾಗೆ ಈ 5-year plans ಏನಿದೆ ಅದರಲ್ಲೂ ಸಹಿತ ಈ ಮಕ್ಕಳ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಒಂದು ಪಾಲನಾ ಕೇಂದ್ರವನ್ನು ಪ್ರತಿ ಯೂನಿವರ್ಸಿಟಿನೂ ತೆಗಿಬೇಕು. ಯಾಕೆಂದರೆ ಯೂನಿವರ್ಸಿಟಿಗಳಲ್ಲಿ ಹೆಣ್ಣುಮಕ್ಕಳುಗಳು ಉದ್ಯೋಗಸ್ಥರಾಗ್ತಿರೋದು ಅಥವಾ ವಿದ್ಯೆ ಕಲೀಲಿಕ್ಕೆ ಬರ್ತಾ ಇರುವಂತಹ ಒಂದು ಸನ್ನಿವೇಶ ದಿನೇ ದಿನೇ ಹೆಚ್ಚಾಗ್ತಾ ಇರೋದ್ರಿಂದ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಮನೇಲಿ ಯಾರೂ ಇರಲ್ಲ. ತಮಗೆಲ್ಲ ಗೊತ್ತಿರೋ ಹಾಗೇ ಇತ್ತೀಚಿನ ದಿನದಲ್ಲಿ ಎಲ್ಲವೂ ಒಂದು ನ್ಯೂಕ್ಲಿಯರ್ ಫ್ಯಾಮಿಲಿ ಜಾಸ್ತಿ ಇರುತ್ತದೆ, ಗಂಡ ಹೆಂಡತಿ ಮಕ್ಕಳು ಅಷ್ಟೇ ಇರ್ತಾರೆ, ವಯಸ್ಸಾದವ್ರು ಇರಲ್ಲ, ಮಕ್ಕಳನ್ನ ನೋಡ್ಕೊಳ್ಳೋಕೆ ಯಾರೂ ಇರಲ್ಲ. ಸೊ ಅಪ್ಪ ಅಮ್ಮ ಮನೆಯಿಂದ ಹೊರಗಡೆ ಹೋಗಬೇಕು ಅಂದರೆ ಆ ಮಕ್ಕಳನ್ನ ಯಾರ ಕೈಗೆ ಬಿಟ್ಟು ಹೋಗಬೇಕು ಅನ್ನೋ ಪ್ರಶ್ನೆ ಇದೆ. ಆ ಥರ ಇದ್ದಾಗ ಈ ವಿಶ್ವವಿದ್ಯಾನಿಲಯದಲ್ಲಿ ನಮ್ಮ ಸಬ್ಜೆಕ್ಟು, ಸುಮಾರು ವಿಶ್ವವಿದ್ಯಾನಿಲಯದಲ್ಲಿ ನಡೀತಾ ಇದೆ ಇದು. ಸೊ ನಮ್ಮ ಸಬ್ಜೆಕ್ಟಲ್ಲಿ ಮಕ್ಕಳ ಬಗ್ಗೆನೇ ಅಧ್ಯಯನ ಮಾಡಿ ಮಕ್ಕಳ ಬಿಹೇವಿಯರು ನಡವಳಿಕೆ ಎಲ್ಲವನ್ನೂ ಅವರು ನೋಡೋದ್ರಿಂದ ಒಂದು ಸೈಂಟಿಫಿಕ್ ಹಿನ್ನೆಲೆ, ಅಂದರೆ ನೀವೇನು ಹೇಳ್ತೀರೋ ವೈಜ್ಞಾನಿಕವಾಗಿ ಒಂದು ಹಿನ್ನೆಲೆ ಇಟ್ಕೊಂಡು ಆ ಮಕ್ಕಳನ್ನ ಯಾವ ರೀತಿ ನೋಡ್ಕೋಬೇಕು, ಅವರ ಬೆಳವಣಿಗೆ ಹೇಗೆ ಮಾಡಬೇಕು, ಮತ್ತು ಏನಾದರೂ ಬೆಳವಣಿಗೆಯಲ್ಲಿ ಕುಂಠಿತಗೊಳ್ತಾ ಇದ್ದಾರೆ ಅಥವಾ ನಿಧಾನಗತಿಯಲ್ಲಿ ನಡೀತಾ ಇದ್ದಾಗ ಅದನ್ನು ಐಡೆಂಟಿಫೈ ಮಾಡಿ ಯಾವ ರೀತಿಯಲ್ಲಿ ಅದನ್ನು ಕರೆಕ್ಷನ್ ಮಾಡಬಹುದು ಇದೆಲ್ಲವನ್ನೂ ಗಮನಿಸಲಾಗುತ್ತೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಎಂಎಸ್ಸಿ ಹ್ಯೂಮನ್ ಡೆವಲಪ್ಮೆಂಟ್ ವಿದ್ಯಾರ್ಥಿಗಳಿಗೆ ಅದರ ಅವಶ್ಯಕತೆ ಇತ್ತು. ಅದೇ ಟೈಮಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಈ ಒಂದು ಉದ್ಯೋಗಸ್ಥ ಮಹಿಳೆಯರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಅವ್ರ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಪೋಷಣೆ ಮಾಡೋದಕ್ಕೆ ಒಂದು ಒಳ್ಳೆಯ ಶೈಕ್ಷಣಿಕ ಮತ್ತು ವೈಜ್ಞಾನಿಕ ಹಿನ್ನೆಲೆ ಹೇಳುವಂಥ ಒಂದು ಸ್ಥಳ ಬೇಕಿತ್ತು. ಈ ಎರಡೂ ಹಿನ್ನೆಲೆ ಇದ್ದು 9th 5-year plans ಕೆಳಗಡೆ ಒಂದು ಡೇ ಕೇರ್ ಸೆಂಟರ್ ಸ್ಕೀಮ್ನ ಬಿಡ್ತಾರೆ ಯು ಜಿ ಸಿ ಇದರಿಂದ. ಅದರ ಕೆಳಗಡೆ ಒಂದು ಮಕ್ಕಳಿಗೆ ಅಂದರೆ ಅವರು ಬೇರೆ ಯಾವುದೇ ಥರವಾದ ಧನ ಸಹಾಯ ಮಾಡೋದಿಲ್ಲ, ಒಂದು ಕೆಲಸಗಾರನ ನೇಮಿಸ್ಕೊಳ್ಳೋದಕ್ಕಿರ್ಬೋದು ಅಥವಾ ಬಿಲ್ಡಿಂಗಿಗಿರ್ಬೋದು ಅದೆಲ್ಲ ಕೊಡಲ್ಲ. ಮಕ್ಕಳ ಆಟಿಕೆಗಳನ್ನು ಎಕ್ವಿಪ್ಮೆಂಟ್ಸ್ನ ಪರ್ಚೇಸ್ ಮಾಡೋಕ್ಕೆ ಅನ್ನೋ ಒಂದು ಸ್ಕೀಮ್ನ ಅವರು ಬಿಡ್ತಾರೆ. ಇದು ಒಂಥರ ಉತ್ತೇಜನ ಆಯಿತು. ಹಲವಾರು ಯೂನಿವರ್ಸಿಟಿಗಳಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಈ ಮಕ್ಕಳಿಗೆ ಡೇ ಕೇರ್ನ ಕ್ರೆಶ್ ಅಂತ ಪ್ಲೇ ಹೋಮ್ಸ್ ಅಂತ ಎಲ್ಲ ತೆಗಿಯಕ್ಕೆ ಶುರು ಮಾಡಿದ್ರು. ಹಾಗೆಯೇ ನಮ್ಮ ವಿಶ್ವವಿದ್ಯಾನಿಲಯದಿಂದನೂ ಸಹಿತ ನಾವು ಪ್ರಪೋಸಲ್ನ ಕಳಿಸ್ಕೊಟ್ವಿ. ಸೊ ಅದು ಅಪ್ರೂವ್ ಆಗಿ ಬಂತು. ಹಾಗೆ ಯೂನಿವರ್ಸಿಟಿಯಿಂದ ನಮಗೆ ಬಿಲ್ಡಿಂಗು ಸಹಿತ ಕಟ್ಸ್ಕೊಟ್ರು. ಆಮೇಲೆ ಇದನ್ನು ಯಾವ ಡಿಪಾರ್ಟ್ಮೆಂಟ್ಗೆ ಅಟ್ಯಾಚ್ ಮಾಡಬೇಕು ಅಂದಾಗ ಈ ಹ್ಯೂಮನ್ ಡೆವಲಪ್ಮೆಂಟ್ ಆ್ಯಂಡ್ ಫ್ಯಾಮಿಲಿ ಸ್ಟಡೀಸು ನಮ್ಮದು ಡಿಪಾರ್ಟ್ಮೆಂಟ್ ಆಫ್ ಸ್ಟಡೀಸ್ ಇನ್ ಫುಡ್ ಸೈನ್ಸ್ ಕೆಳಗಡೆ ಇದೆ. ಸೊ ಹಾಗಾಗಿ ಅದೇ ಡಿಪಾರ್ಟ್ಮೆಂಟ್ಗೆ ಅಟ್ಯಾಚ್ ಮಾಡಬೇಕು ಅಂತ ಹೇಳಿ ಬಂತು. ಆದರೆ ಅಲ್ಲಿ ಒಂದು ಇಂಡಿಪೆಂಡೆಂಟ್ ಆಗಿ ಆ ಸಂಸ್ಥೆ ಬೆಳಿಬೇಕಾಯಿತು. ಹಾಗಾಗಿ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಅದನ್ನು ಸಿಂಡಿಕೇಟ್ಗೆ ಇಟ್ಟು ಅದಕ್ಕೆ ಆದ ಒಂದು ಅಡ್ವೈಸರಿ ಕಮಿಟಿ ಅಂತಲೂ ಸಹಿತ ಮಾಡಿದ್ರು. ಹಾಗೆ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳು ಯಾರಿರ್ತಾರೆ ಅವರೇ ಆ ಒಂದು ಕಮಿಟಿಯ ಚೇರ್ಮನ್ ಆಗಿರ್ತಾರೆ. ಸೊ ಕೋಆರ್ಡಿನೇಟರ್ ಆಗಿ ನಾನು ಅಂದರೆ ಈ ಸಂಸ್ಥೆ ಶುರುವಾಗಿದ್ದು 2009, ಆದರೆ 2006 ನಮ್ಮ ಈ ಚಟುವಟಿಕೆಗಳು ಶುರುವಾಯಿತು. 9 ಅದರದ್ದು ಇನಾಗ್ರೇಷನ್ ಆಯಿತು. ಸೊ ಹಾಗಾಗಿ ಈಗ ಅದರದೇ ಆದ ಪ್ರತಿಯೊಂದು ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರಬಹುದು ಅಥವಾ ಯಾವುದೇ ಒಂದು ಪಾಲಿಸಿ ಡಿಸಿಷನ್ಸ್ ತೊಗೋಬೇಕು ಅಂದರೆ ನಾವು ವೈಸ್ ಚಾನ್ಸಲರ್ ಅವರ ಒಂದು ನಾಯಕತ್ವದಲ್ಲೇ ತೊಗೋಬೇಕಾಗಿದೆ. ಸೊ ಇದೆಲ್ಲವನ್ನು ಮಾಡಿಕೊಂಡು ನಾವು ಸುಮಾರು ಒಂದು ಈಗ 9 ಅಂತಂದರೆ 14.5 ವರ್ಷಗಳನ್ನು ನಾವು ಕಳೆದಿದ್ದೀವಿ. ಹಾಗೆ ಇನ್ನೊಂದು ವಿಷಯ ನಾನು ಇಲ್ಲಿ ಎಲ್ಲರ ಹತ್ರ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಈ ಇವತ್ತಿನವರೆಗೂ ನಾವು ಯಾವುದೇ ಥರದ ಪಬ್ಲಿಸಿಟಿನ ನಾವು ಕೊಟ್ಟಿಲ್ಲ. ಮಕ್ಕಳ ಅಡ್ಮಿಷನ್ಗೆ ದಾಖಲಾತಿಗೆ ಸಂಬಂಧಂಗೆ ಯಾವುದೂ ಕೊಟ್ಟಿಲ್ಲ ನಾವು. ಆದರೂ ನಮಗೆ ಮಕ್ಕಳುಗಳು ಬರ್ತಾರೆ.
ಓಕೆ, ಅಂದರೆ ವಿದ್ಯಾರ್ಥಿಗಳ ಓದಿಗೆ ಅನುಕೂಲ ಆಗೋದಕ್ಕೆ ಅಂತ ಹೇಳಿ ಶುರುವಾದಂತಹ ಈ ಒಂದು ವಿಭಾಗ ನಂತರ ಮಕ್ಕಳುಗಳ ಒಂದು ಪಾಲನೆ ಪೋಷಣೆಯಲ್ಲೂ ಕೂಡ ಬೆಳ್ಕೊಂಡು ಬಂದಿದೆ ಅಂತಾನೆ ಹೇಳ್ಬೋದು. ಅಂದರೆ ಇಲ್ಲಿ ಕೆಲಸ ಮಾಡುವಂತಹ ಉದ್ಯೋಗಸ್ಥರಾಗಿರ್ಬೋದು ಅಥವಾ ವಿದ್ಯಾರ್ಥಿಗಳಾಗಿರ್ಬೋದು, ಅವ್ರಿಗೆ ಮನೆಯಲ್ಲಿ ಮಕ್ಕಳನ್ನ ನೋಡ್ಕೊಳಕ್ ಆಗದೆ ಇದ್ದವರು ಇಲ್ಲಿ ಮಕ್ಕಳನ್ನ ಬಿಟ್ಟು ಹೋಗ್ಬೋದು.
ಇಲ್ಲಿ ಏನಂತಂದ್ರೆ ಇನ್ನ ಒಂದು ಮೊದಲನೇ ಆದ್ಯತೆ ನಾವು ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದ ನೌಕರರ ಮಕ್ಕಳಿಗೆ ಕೊಡ್ತೀವಿ. ಅದೇ ನಾನು ಹೇಳ್ದಂಗೆ ನೀವೇ ಮುಂಚೆನೂ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದ್ರಿ, 6 ವರ್ಷದ ಮಕ್ಕಳನ್ನ ಇಟ್ಕೋತೀವಿ ಅಂತ. 6 ಮಕ್ಕಳನ್ನ ಪೋಷಣೆ ಮಾಡೋದು ತುಂಬಾ ಕಷ್ಟಕರವಾದ ಕೆಲಸ. ಆದ್ರೂ ನಾವು ಅದನ್ನ ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ಅದನ್ನ ಮಾಡ್ತಾ ಇದ್ದೀವಿ. ಹಾಗೇನೆ ನಾವು ಈ ಸೌಲಭ್ಯವನ್ನ ಬರೀ ಮೈಸೂರು ಯೂನಿವರ್ಸಿಟಿ ವಿಶ್ವವಿದ್ಯಾನಿಲಯದ ನೌಕರರಿಗಷ್ಟೇ, ಅವ್ರ ಮಕ್ಕಳಿಗಷ್ಟೇ ಅಲ್ಲ, ಈವನ್ ಹೊರಗಡೆಯವ್ರಿಗೂ ಸಹಿತ ಅದನ್ನ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ವಿಶಿಷ್ಟ ಹೇಳಬೇಕು ಅಂದ್ರೆ ನಮ್ಮ ಮೈಸೂರಲ್ಲಿ ಬೇಕಾದಷ್ಟು ಈ ಪ್ಲೇ ಹೋಮ್ಸ್ಗಳು ಎಲ್ಲ ಸಿಗ್ತದೆ. ಆದರೆ ಬೆಳಗ್ಗೆ 9 ಶುರು ಮಾಡಿ ಸಂಜೆ 6 ತನಕ ಇಷ್ಟು ಕಾಲಾವಧಿ ಇರುವಂತಹ ಒಂದು ಡೇ ಕೇರ್ ಸೆಂಟರ್ ಅಂದ್ರೆ ಅದು ನಮ್ದೇನೆ. ಹಾಗೇನೆ ಈ ಜಾಗ ಇರಬಹುದು, ಅಲ್ಲಿರೋ ಫೆಸಿಲಿಟೀಸ್ ವೈಸ್ ಇರಬಹುದು, ಎಲ್ಲವನ್ನೂ ನೋಡಿದಾಗ ಈ ಥರದ್ದು ಮೈಸೂರಲ್ಲಿ ಎಲ್ಲೂ ಇಲ್ಲ ಅಂತ ನಾನು ಹೇಳಬಲ್ಲೆ.
ಓಕೆ, ಮೈಸೂರು ವಿಶ್ವವಿದ್ಯಾನಿಲಯದ ಈ ಒಂದು ಡೇ ಕೇರ್ ಸೆಂಟರು ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಎಷ್ಟು ವಿಶಿಷ್ಟ ಅನ್ನೋದನ್ನ ತಿಳಿಸ್ಕೊಡ್ರಿ. ಮಕ್ಕಳಿಗೆ ಏನೆಲ್ಲ ಸೌಲಭ್ಯಗಳನ್ನ ನೀಡ್ತಾ ಇದ್ದೀರಾ ಅಂತ ಹೇಳಿ?
ಈಗ ನೋಡಿ, ಮೊದಲನೇದು 6-4 ವರ್ಷದವರೆಗಿನ ಮಕ್ಕಳನ್ನ ನಾವು ಇಟ್ಕೋತೀವಿ. ಈಗ ಅಷ್ಟು ಮಕ್ಕಳನ್ನ ಒಂದೇ ಕಡೆ ಇಟ್ಕೊಂಡು ನೋಡ್ಕೊಳ್ಳೋದು ತುಂಬಾ ಕಷ್ಟ.
ಹೌದು,
ಹಾಗೇನೆ ನಮ್ಮಲ್ಲಿರೋ ಸೌಲಭ್ಯಗಳನ್ನು ನಾವು ಪರಿಗಣಿಸ್ಕೋಬೇಕಾಗತ್ತೆ. ಹಾಗಾಗಿ ನಾನೇನ್ ಮಾಡಿದ್ದೀನಿ ಅಂದ್ರೆ ಇರೋ ಮಕ್ಕಳನ್ನ 2 ಗ್ರೂಪ್ಗಳಲ್ಲಿ ಅಂದ್ರೆ ಗುಂಪಾಗಿ ವಿಂಗಡಿಸಿದ್ದೀನಿ. 4 ವರ್ಷದವರೆಗಿನ ಒಂದು ಗುಂಪು, 2 ಮೇಲ್ಪಟ್ಟು 4 ವರ್ಷದವರೆಗಿನವ್ರನ್ನ ಒಂದು ಗುಂಪಾಗಿ ಮಾಡಿದ್ದೀನಿ. ಈ 2 ಕೆಳಮಟ್ಟದ ಮಕ್ಕಳಿಗೆ ಬರೀ ಪೋಷಣೆ ಅಷ್ಟೇ, ಅಂದ್ರೆ ಊಟ ಮಾಡಿಸು, ಹಾಲ್ ಕೊಡಿಸು, ತಿನ್ಸು, ಆಟ ಆಡಿಸು, ಎದ್ದಿದ್ದಾಗ ಮಲಗಿಸು, ಏನಾದರೂ ಇದು ಮಾಡಿಕೊಂಡ್ರೆ ಸ್ವಚ್ಛತೆ ಇದನ್ನು ಅನುಸರಿಸೋದು. ಈ ತರದನ್ನ ಜಾಸ್ತಿ ಮಾಡ್ತೀವಿ. ಆಟ ಅದರಲ್ಲಿ ಎಲ್ಲಾ ತರದನ್ನು ಆಟ ಆಡ್ತಾರೆ, ಅವ್ರಿಗೆ ಇಂಥದೇ ಆಟ ಆಡಿಸ್ಬೇಕು ಅಂತೆಲ್ಲ. ಸಮಗ್ರ ಬೆಳವಣಿಗೆ ಏನೆಲ್ಲ ಬೇಕೋ ಅವೆಲ್ಲ ಆಟಗಳನ್ನ ಆಡಿಸ್ತಾ ಇರ್ತಾರೆ. ಯಾಕೆಂದ್ರೆ ಪ್ರತಿ ಮಕ್ಳಿಗೂ ಅವ್ರದೇ ಆದ ಒಂದು ಕ್ರಮ ಇರ್ತದೆ, ಎಷ್ಟೊತ್ತಿಗೆ ಹೇಳ್ತಾರೆ ಎಷ್ಟೊತ್ತಿಗೆ ಮಲ್ಕೋತಾರೆ ಅದೆಲ್ಲವೂ ಭಿನ್ನವಾಗಿರುತ್ತೆ. ಹಾಗಾಗಿ ಎಲ್ಲಾ ಮಕ್ಕಳನ್ನ ಒಟ್ಟಿಗೆ ಸೇರಿಸಿ ಯಾವುದೇ ಆಕ್ಟಿವಿಟೀಸ್ನ ಅಲ್ಲಿ ನಾವು ಮಾಡ್ಲಿಕ್ಕಾಗಲ್ಲ. ಅದೇ 2 ವರ್ಷದ ಮೇಲ್ಪಟ್ಟು ಮಕ್ಕಳಿಗೆ ಒಂದು ಅವರ ಬೆಳವಣಿಗೆಗೆ ಅಂದ್ರೆ ಚೈಲ್ಡ್ ಡೆವಲಪ್ಮೆಂಟ್ ಅಪ್ರೋಚ್ ಅಂತಾನೆ ಹೇಳ್ತೀವಿ. ಸೊ ಡೆವಲಪ್ಮೆಂಟ್ಲಿ ಅಪ್ರೋಪ್ರಿಯೇಟ್ ಆಕ್ಟಿವಿಟೀಸ್ ಅಂತ ನಾವು ಅಲ್ಲಿ ಮಕ್ಕಳಿಗೆ ಮಾಡಿ ಅವರು ಯಾವ್ಯಾವ ಬೆಳವಣಿಗೆಗಳಾಗ, ಈಗ ನಾವು ಬೆಳವಣಿಗೆಯನ್ನ ಹೇಳ್ತೀವಿ ಡೆವಲಪ್ಮೆಂಟ್ಸ್ ಅಂತಂದ್ರೆ ಫಿಸಿಕಲ್ ಡೆವಲಪ್ಮೆಂಟ್ ಭೌತಿಕ ಅಂತ ಇರಬಹುದು, ಆಮೇಲೆ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್, ಭಾಷಾ ಜ್ಞಾನ ಇರಬಹುದು, ಎಮೋಷನಲ್ಲು ಭಾವನಾತ್ಮಕ. ಸೊ ಈ ಥರ ಪರ್ಸನಾಲಿಟಿ ಡೆವಲಪ್ಮೆಂಟು, ಎಮೋಷ್ನಲ್ಲು, ಕಾಗ್ನೇಟಿವ್ ಡೆವಲಪ್ಮೆಂಟು, ಬ್ರೈನ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟೆ ಇದೆಲ್ಲ ಡೆವಲಪ್ಮೆಂಟ್ಸ್ಗೂ ಆಗುವಂತಹ ಚಟುವಟಿಕೆಗಳನ್ನು ನಾವು ಅಲ್ಲಿ ಮಾಡಿಸ್ತಾನೆ ಇರ್ತೀವಿ. ಸೊ ಇವಾಗ ನಿಮಗೆ ಹೇಳಬೇಕು ಅಂತಂದರೆ ಬೆಳಗ್ಗೆ 9 ಗಂಟೆಗೆ ಶುರುವಾದರೆ ಮಕ್ಕಳು 10 ತನಕ ಬರ್ತಾನೆ ಇರ್ತಾರೆ ನಮ್ಮ ಡೇಕೇರಿಗೆ. ಸೊ ಅಲ್ಲಿ ತನಕನೂ ಮಕ್ಕಳು ಔಟ್ಡೋರ್ ಅಲ್ಲೇ ಇದ್ದು ಆಟ ಆಡ್ತಾ ಇರ್ತಾರೆ. 10:30 ಮೇಲೆ ಅವರು ನಾವು ಒಳಗಡೆ ಕರ್ಕೊಂಡು ಬರ್ತೀವಿ, ಕೈ ಕಾಲೆಲ್ಲ ತೊಳೆದು ಎಲ್ಲ ಮಾಡಿ ಅವರಿಗೆ ನಮ್ಮ ಕೇಂದ್ರದಿಂದಲೇ ಹಾಲು ಹಣ್ಣಿನ ವ್ಯವಸ್ಥೆ ಸಹಿತ ಮಾಡಿದ್ದೀವಿ. ಅದೆಲ್ಲ ಕೊಟ್ಟು ಎಲ್ಲ ಮುಗಿಸಿದ್ಮೇಲೆ 10:30 ರಿಂದ 12:30 ತನಕ ಅವರಿಗೆ ವಿವಿಧವಾದ ಚಟುವಟಿಕೆಗಳನ್ನು ಮಾಡ್ತಾ ಇರ್ತೀವಿ. ಸೊ ಇವಾಗ ನಿಮಗೆ ಗೊತ್ತಿರೋ ಹಾಗೆ ರೈಮ್ಸ್ ಹೇಳ್ಕೊಡೋದಿರಬಹುದು, ವಿತ್ ಆಕ್ಷನ್ ರೈಮ್ಸ್ ಹೇಳ್ಕೊಡೋವಂಥದ್ದು, ಕತೆಗಳನ್ನ ಡಿಫ್ರೆಂಟ್ ಟೆಕ್ನಿಕ್ಸ್ನ ಯೂಸ್ ಮಾಡಿ, ಟಿ ವಿ ರೋಲರ್ ಟೆಕ್ನಿಕ್ ಅಂತೀವಿ, ಸ್ಯಾಂಟ್ರಿ ಟೆಕ್ನಿಕ್ ಅಂತೀವಿ, ಈ ಥರದ್ದೆಲ್ಲ ಟೆಕ್ನಿಕ್ನ ಉಪಯೋಗಿಸಿ ಪಪ್ಪೆಟ್ಸು ಈ ಥರದ್ದೆಲ್ಲ ಇದು ಮಾಡಿ ಅಲ್ಲಿ ಮಾಡ್ತೀವಿ. ಹಾಗೆಯೇ ಡ್ರಾಮಟೈಸೇಷನ್ಸ್ ಮಾಡ್ತೀವಿ, ಡ್ರಾಮಟೈಸೇಷನಲ್ಲಿ ರೋಲ್ಸ್ಗಳನ್ನ ಎನ್ಯಾಕ್ಟ್ ಮಾಡಬೇಕು, ಮಕ್ಕಳೇ ಎನ್ಯಾಕ್ಟ್ ಮಾಡಬೇಕು, ಆ ಥರದ್ದನ್ನು ಮಾಡಿಕೊಡ್ತೀವಿ. ಹಾಗೆ ಕ್ರಿಯೇಟಿವ್ ಕ್ರಿಯಾತ್ಮಕ ಚಟುವಟಿಕೆಗಳು ಅಂತ ಹೇಳಿ ಆರ್ಟ್ಸ್ ಅಂಡ್ ಇದು ಕ್ರಾಫ್ಟಿಗೆ ಸಂಬಂಧಪಟ್ಟ ಹಾಗೆ ಬಣ್ಣಗಳು ಅವೆಲ್ಲ ಕೊಟ್ಬಿಟ್ಟು ಅವರೇನೇ ಪೇಂಟ್ ಮಾಡಬೇಕು ಅದೆಲ್ಲವನ್ನೂ ಮಾಡ್ತೀವಿ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನೀವು ಏನೇ ಕೊಟ್ಟರು ಮಕ್ಕಳಿಗೆ ಒಂದು ಅನುಭವ ಕೊಡಬೇಕು, ಅದನ್ನು ನಾವು ಫಸ್ಟ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಂತ ಅಂತೀವಿ. ಆ ಇದರಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ನೀವು ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಅಂತ ಒಂದೇನಾದರೂ ವಿಷಯವನ್ನು ಅವ್ರಿಗೆ ಹೇಳ್ಕೊಡ್ತಾ ಇದ್ರೆ ಆ ಮಕ್ಕಳಿಗೆ ಹಾಲು ಬೆಣ್ಣೆ ತುಪ್ಪ ಎಲ್ಲ ಹೆಂಗಿದೆ ಅದ್ರ ಕಲರ್ ಏನು ಅದು ಯಾವ ಥರ ಟೇಸ್ಟ್ ಇರುತ್ತೆ ಎಲ್ಲವನ್ನೂ ಅವರಿಗೆ ಗ್ರಹಿಸೋಕ್ಕೆ ಅಲ್ಲೇ ಕೊಡ್ತೀವಿ, ಕಂಡಕ್ಟ್ ಮಾಡ್ತೀವಿ. ಸೊ ಈ ಥರದ ಎಲ್ಲ ಚಟುವಟಿಕೆಗಳನ್ನು ಮಾಡ್ತೀವಿ. ಹಾಗೆಯೇ ಆಟಕ್ಕೂ ಸಹಿತ ಮತ್ತೆ ಒಳಗಡೆನೆ ಆರ್ಗನೈಸ್ಡ್ ಪ್ಲೇ ಫ್ರೀ ಪ್ಲೇ ಅಂತ ಎಲ್ಲ ಮಾಡ್ತೀವಿ. ಸೊ ಅದನ್ನು ಮಾಡ್ತೀವಿ. ಒಂದೇ ಒಂದು ಏನಂತಂದ್ರೆ ನಮ್ಮಲ್ಲೂ ಸಹಿತ ಟಿ ವಿ ಇದೆ ಕೇಂದ್ರದಲ್ಲಿ, ಆದರೆ ವಾರಕ್ಕೆ 1 ದಿವಸ 10-15 ನಿಮಿಷ ಬಿಟ್ಟರೆ ಜಾಸ್ತಿ ಹಾಕಲ್ಲ. ಯಾಕೆಂದ್ರೆ ಮಕ್ಕಳು ಜಾಸ್ತಿ ಅವರು ಆಟ ಆಡಬೇಕೆ ಹೊರತು ಟಿ ವಿ ನೋಡಿಕೊಂಡು ಒಂದು ಕೂತಲ್ಲೇ ಕೂರಬಾರ್ದು ಅನ್ನೋ ಒಂದು ಹಿತದೃಷ್ಟಿಯಿಂದ. ಹಾಗೆಯೇ ಮಾಂಟೆಸರಿ ಟೆಕ್ನಿಕ್ ಬಗ್ಗೆ ನೀವು ಕೇಳಿರ್ಬೋದು, ಅದರಿಂದ ಸುಮಾರು ಎಕ್ವಿಪ್ಮೆಂಟ್ಸ್ಗಳನ್ನು ನಾವು ತಂದಿದ್ದೀವಿ, ಅದರಿಂದನೂ ಸಹಿತ ಅವರ ಬೆಳವಣಿಗೆಗೆ ಅನುಕೂಲ ಆಗುತ್ತೆ.
ಇದೆಲ್ಲವೂ ಕೂಡ 2 ವರ್ಷದಿಂದ 4 ವರ್ಷದಲ್ಲಿ ಮಕ್ಕಳುಗಳಿಗೆ. ಇನ್ನು 6 ತಿಂಗಳಿಂದ 2 ವರ್ಷದಲ್ಲಿ ಇರುವಂತಹ ಮಕ್ಕಳು ಅಂದ್ರೆ ತುಂಬಾ ಸಣ್ಣ ಮಕ್ಕಳಾಗಿರ್ತಾರೆ, ಅವ್ರನ್ನ ಕೇರ್ ಮಾಡೋದು ಕೂಡ ತುಂಬಾ ದೊಡ್ಡ ಸವಾಲ್ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಮನೇಲಿ ನಾವು 4-5 ಜನ ಇದ್ರು ಕೂಡ ಒಂದ್ ಮಗುನ ಸುಧಾರಿಸೋದು ತುಂಬಾ ಕಷ್ಟ ಆಗುತ್ತೆ. ಆ ಒಂದು ಅನುಭವ ಹೇಗಿರುತ್ತೆ ಅಂತ ಹೇಳಿ.
ಈಗ ಏನಂತಂದ್ರೆ ನೋಡಿ, ಚಿಕ್ಕ ಮಕ್ಕಳು ಬಂದಾಗ ಮೋಸ್ಟ್ ಆಫ್ ಇಟ್ ಒಂದು 12-16 ಗಂಟೆಗಳು ಮಲಗುತ್ತಾರೆ. ಸೊ ಆ ಮಕ್ಕಳಲ್ಲಿ ನಮ್ಗೆ ಜಾಸ್ತಿ ತೊಂದರೆ ಬರಲ್ಲ, 6-1 ವರ್ಷದ ತನಕ ಸ್ವಲ್ಪ ಕಡಿಮೆ. ಈ 1 ವರ್ಷದಿಂದ 2 ವರ್ಷದ ಮಕ್ಕಳಿದಾರಲ್ಲ, ಆ ಟೈಮಲ್ಲಿ ಮಕ್ಕಳಿಗೆ ಕೈಕಾಲು ಬಂದಿರೋ ಏಜ್. ಸೊ ಕೂತಲ್ಲಿ ಕೂರಲ್ಲ, ಆಮೇಲೆ ಕ್ಯೂರಿಯಾಸಿಟಿ ಜಾಸ್ತಿ ಆ ಮಕ್ಕಳಲ್ಲಿ, ಓಡೋಗ್ತಾರೆ ಬೀಳ್ತಾರೆ ಇದೆಲ್ಲ ಮಾಡ್ಕೋತಾರೆ. ಸೊ ಹಾಗಾಗಿ ಅಲ್ಲಿ ಹೆಚ್ಚಿನ ಸಿಬ್ಬಂದಿಗಳು ಇರ್ತಾರೆ. ಈಗ ಏನಂತಂದ್ರೆ ನಮ್ಮಲ್ಲಿ ಹೆಡ್ ಟೀಚರ್ ಅಂತ ಇರ್ತಾರೆ, ಅವರು 2-4 ವರ್ಷದ ಮಕ್ಕಳ ಒಂದು ಆಟ ಚಟುವಟಿಕೆಗಳು ಇದೆಲ್ಲವನ್ನು ಅವ್ರು ನೋಡ್ಕೋತಾರೆ. ಅವರಿಗೊಬ್ರು ಆಯನ ಕೊಟ್ಟಿರ್ತೀವಿ, ಇನ್ನ ಉಳಿದ 3 ಜನ ಈ ಕಡೆ ಸೈಡ್ ಅಲ್ಲಿ ಇರ್ತಾರೆ. ಸೊ ಈ ಚಿಕ್ಕ ಮಕ್ಕಳುಗಳನ್ನ ನೋಡ್ಕೊಳ್ಳೋದು ಇದ್ ಮಾಡೋದು ಅವರಿಗೆ ಎಲ್ಲ ಅದನ್ನ ಪ್ರತಿಯೊಂದು ವ್ಯವಸ್ಥೆನೂ ಒಳಗಡೆ ಇದೆ. ಈಗ ತೊಟ್ಲಿರಬಹುದು, ಆಮೇಲೆ ನಿಮ್ಗೆ ಜೋಲಿ ಅಂತ ಗೊತ್ತಿರಬಹುದು, ಬಟ್ಟೆಯಲ್ಲಿ ಕಟ್ಟೋದು, ಕೆಲವು ಮಕ್ಕಳು ಅಂತದ್ ಕಟ್ಬಿಟ್ರೆ ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಸೊ ಹಾಗಾಗಿ ಅಲ್ಲಿ ಒಳಗಡೆ ಆ ಫೆಸಿಲಿಟಿ ಇದೆ. ಹಾಗೆ ಒಂದು ಚಿಕ್ಕ ಕಿಚನ್ ಸಹಿತ ಇದೆ ನಮ್ಮಲ್ಲಿ. ಸೊ ಏನೇ ಮಕ್ಳು ತಗೊಂಡ್ ಬಂದ್ರು ಮಧ್ಯಾಹ್ನದ ಊಟನ ಬಿಸಿ ಮಾಡಿನೆ ಮಕ್ಳಿಗೆ ಕೊಡ್ತೀವಿ.
ಅಂದ್ರೆ ತಂದೆ ತಾಯಿ ಮಕ್ಳಿಗೆ ಊಟನ ಕೊಟ್ಟು ಕಳಿಸ್,
ಮಧ್ಯಾಹ್ನದ ಒಂದು ಊಟ ಅವ್ರು ಕಳಿಸ್ಬೇಕು, ಬೆಳಗ್ಗೆ ಹಾಲು ಹಣ್ಣು ನಾವೇ ಕೊಡ್ತೀವಿ. ಹಾಗೇನೆ ನವಧಾನ್ಯಗಳಿಂದ ಮಾಡಿರುವಂತಹ ಒಂದು ಏನು ನ್ಯೂಟ್ರಿಷನಲ್ ಫುಡ್ ಅದು, ಅದನ್ನು ಸಹಿತ ನಾವು ಸಂಜೆ ಒಂದು 3:30 ಹಂಗೆ ಮಕ್ಕಳಿಗೆ ಕೊಡ್ತೀವಿ. ಹಾಲಿನಲ್ಲಿ ಬೇಯಿಸಿ ಕೊಡೋದ್ರಿಂದ ಅವರಲ್ಲಿ ಯಾವುದೇ ನ್ಯೂನತೆಗಳು ಬರೋ ಚಾನ್ಸಸ್ ತುಂಬಾ ಕಡಿಮೆ. ಹಾಗೆ ಇನ್ನೊಂದು ಹೇಳಲೇಬೇಕು ಇಲ್ಲಿ ಏನಂದ್ರೆ, ಪ್ರತಿ ತಿಂಗಳು ನಾವು ಎಲ್ಲ ಮಕ್ಕಳದ ತೂಕ ಆಗಿರ್ಬೋದು, ಎತ್ತರ ಆಗಿರ್ಬೋದು, ಗಾತ್ರ, ಮತ್ತೆ ಅವರ ಡೆವಲಪ್ಮೆಂಟ್ಸ್ ಅಲ್ಲಿ ಏನಾದರೂ ಚೇಂಜಸ್ ಇದೆಯಾ, ಅವ್ರ ನಡವಳಿಕೆಯಲ್ಲಿ ಚೇಂಜಸ್ ಇದೆಯಾ. ಕೆಲವು ಮಕ್ಕಳು ಬೇರೆಯವ್ರನ್ನ ಕಚ್ ಬಿಡೋದಿರ್ತಾರೆ, ತಳ್ಳಿಬಿಡೋದು, ದೂಡೋದು, ತುಂಬಾ ಕೋಪ ಮಾಡ್ಕೊಳ್ಳೋದು, ರಚ್ಚ ಹಿಡಿಯೋದು, ಈ ಥರದ್ದೆಲ್ಲ ಬಿಹೇವಿಯರಲ್ ಇಶ್ಯೂಸು ಇರ್ತದೆ ಮಕ್ಕಳಲ್ಲಿ. ಅಂಥದ್ದೆಲ್ಲವನ್ನು ಗಮನಿಸ್ತೀವಿ. ಅದನ್ನು ನಾವು ನೋಡಿಬಿಟ್ಟು ಪೇರೆಂಟ್ಸ್ನ ಕರೆದು ಈ ಥರ ಆಗ್ತಾ ಇದೆ ಮಕ್ಕಳಿಗೆ ಹಿಂಗೆ ಮಾಡಿ ಅಂತೇಳಿ. ಇವಾಗ ಫಾರ್ ಎಕ್ಸಾಂಪಲ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟಲ್ಲಿ ಡಿಲೇ ಇರಬಹುದು, ಅಂಥ ಮಕ್ಕಳು ತೊದಲೋದಿರಬಹುದು, ಅಥವಾ ಒಂದು ಕೆಲವು ಅಕ್ಷರಗಳು ಪ್ರೊನೌನ್ಸ್ ಮಾಡೋಕ್ಕೆ ಬರಲ್ಲ, ಅದನ್ನೆಲ್ಲ ನಾವು ಐಡೆಂಟಿಫೈ ಮಾಡಿದಾಗ ಇಮಿಡಿಯೇಟಾಗಿ ಹೇಳ್ತೀವಿ, ನೋಡಿ ನೀವು ಮಗುನ ಕರ್ಕೊಂಡೋಗಿ ಸ್ಪೀಚ್ ಆ್ಯಂಡ್ ಇಯರಿಂಗಲ್ಲಿ ಚೆಕ್ ಮಾಡಿಸಿ ಒಂದ್ಸಲ, ಯಾವುದೇ ಕಾರಣಕ್ಕೂ ಮಗುಗೆ ನಿಧಾನ ಆಗಬಾರ್ದು ಅಂತ ಹೇಳಿ ಇಂಥವೆಲ್ಲ ಮಾಹಿತಿಗಳನ್ನು ಇನ್ಫಾರ್ಮಲಿನೂ ಕೊಡ್ತೀವಿ. ಹಾಗೇನೆ ಫಾರ್ಮಲಿನೂ 3 ತಿಂಗಳಿಗೆ ಒಂದ್ಸಲ ಒಂದು ಪೇರೆಂಟ್ ಮೀಟಿಂಗ್ ಆಗುತ್ತೆ. ನಮ್ಮ MSc ಹ್ಯೂಮನ್ ಡೆವಲಪ್ಮೆಂಟ್ ಆ್ಯಂಡ್ ಫ್ಯಾಮಿಲಿ ಸ್ಟಡೀಸ್ ಮಕ್ಕಳೇನಿರ್ತಾರೆ ಅವರು ಕೆಲವು ಮಾಹಿತಿಗಳನ್ನ ಕಲೆ ಹಾಕಿ ಅವರು ಪೇರೆಂಟ್ಸ್ಗೆ ಎಜುಕೇಟ್ ಮಾಡ್ತಾರೆ. ವರ್ಷಕ್ಕೆ ಒಂದು 2 ಪ್ರೋಗ್ರಾಮ್ ಆ ಥರದ್ದು ಸಹಿತ ನಾವು ನಡೆಸ್ಕೊಂಡು ಹೋಗ್ತಾ.
ಈಗ ಸದ್ಯದಲ್ಲಿ ಸುಮಾರು ಎಷ್ಟು ಜನ ಮಕ್ಕಳು ಅಲ್ಲಿದ್ದಾರೆ ಅಂತ ಹೇಳಿ?
ಈಗ ನಮಗೆ ಒಂದು 18 ಮಕ್ಕಳಿದ್ದಾರೆ.
6 ತಿಂಗಳಿಂದ 2 ವರ್ಷದವರು ಸುಮಾರು ಎಷ್ಟು ಜನ?
ಈಗ ಅವ್ರದೇ ಜಾಸ್ತಿ ಇದ್ದಾರೆ ಸಂಖ್ಯೆಯಲ್ಲಿ. 10 ಮಕ್ಕಳು ಆಲ್ಮೋಸ್ಟ್ ಅವರೇ ಇದ್ದಾರೆ, 9-10 ಮಕ್ಕಳು ಅವರೇ ಇದ್ದಾರೆ. ಇನ್ನು ಉಳಿದ ಮಕ್ಕಳು 2 ವರ್ಷದ ಮೇಲ್ಪಟ್ಟವರಿದ್ದಾರೆ. ಬಟ್ ಇಲ್ಲಿ ಒಂದು ನಮಗೆ ತಿಳಿದು ಬರೋದೇನೆಂದ್ರೆ, 6 ತಿಂಗಳಿಗೆ ಎಂಟರ್ ಆಗುವಂತಹ ಒಂದು ಮಗು 4 ವರ್ಷಗಳ ತನಕ ನಮ್ಮಲ್ಲೇ ಇರುತ್ತೆ.
ಓಕೆ,
ಸೊ ಬಿಟ್ಟು ಹೋಗಲ್ಲ. ಈವನ್ LKG UKGಗೆ ಸೇರಿಸ್ಬೇಕಾದ್ರು ಅಂದ್ರೂ ಅವರು ನಾವು ಹೋಗಲ್ಲ, ನಾವು ಇಲ್ಲೇ ಇರ್ತೀವಿ ಅಂತಾರೆ.
ಮಕ್ಕಳಿಗೆ ಇಲ್ಲೇ ಅಭ್ಯಾಸ,
ತುಂಬಾ ಅಭ್ಯಾಸ ಆಗ್ಬಿಡುತ್ತೆ.
ಜೊತೆಗೆ ಈಗ ಬ್ರೆಸ್ಟ್ ಫೀಡ್ ಮಾಡೋರು ಕೂಡ ತುಂಬಾ ಜನ ಇರ್ತಾರೆ. 6 ಮಂತ್ ಅಂತಲ್ಲ, 1.5 ಇಯರ್, 1 ಇಯರ್ ವರ್ಗೂ ಕಂಟಿನ್ಯೂ ಮಾಡೋರು ಇರ್ತಾರೆ. ಸೊ ಅಂತವ್ರಿಗೆ ಈಗ ಕೆಲಸ ಮಾಡ್ಕೊಂಡು ಮಧ್ಯ ಬಂದ ಏನಾದ್ರೂ ಬ್ರೆಸ್ಟ್ ಫೀಡ್ ಮಾಡುವಂತ ಅವಕಾಶ ಏನಾದ್ರೂ?
ಖಂಡಿತ ಇದೆ. ಈಗ ಎಷ್ಟೋ ಸಲ ವಿದ್ಯಾರ್ಥಿಗಳು ಇರ್ತಾರೆ ಅಥವಾ ವರ್ಕರ್ಸ್ ಇರ್ತಾರೆ, ಅವರಿಗೆ ಮೆಟರ್ನಿಟಿ ಲೀವ್ ಸಿಕ್ಕೋದೆ 6 ತಿಂಗಳ ತನಕ. 6 ತಿಂಗಳಾದ್ಮೇಲೆ ಮನೇಲಿ ನೋಡ್ಕೊಳ್ಳೋರು ಇರಲ್ಲ, ಯಾರು ಇರಲ್ಲ. ಹಾಗಾಗಿ ನಾವು ಯಾವಾಗ್ಲೂ ಎಲ್ಲರಿಗೂ ಹೇಳೋದು ಒಂದೇ, ಮನೇಲಿ ಅಜ್ಜಿ ತಾತ ಇದ್ರೆ ದಯವಿಟ್ಟು ಮಕ್ಕಳನ್ನ ಅಜ್ಜಿ ತಾತನ ಜೊತೆಗೆ ಬೆಳೆಸಿ ಅಂತ. ಅಕಸ್ಮಾತ್ ಅವರಿಲ್ಲ, ಗಂಡ ಹೆಂಡತಿ ಇಬ್ರು ವರ್ಕಿಂಗ್ ಇದ್ದಾಗ ನಾವಿದ್ದೀವಿ ನಿಮ್ ಜೊತೆಗೆ, ಹೆದರ್ಕೋಬೇಡಿ ಅಂತ ಹೇಳ್ತೀವಿ. ಸೊ ಮಕ್ಕಳು ಅಲ್ಲಿಗೆ ಬಂದು ಬಿಟ್ಟು ಹೋಗ್ತಾರೆ. ಅವ್ರಿಗೆ ತುಂಬಾ ಭಯ ಇರ್ತದೆ, ಅಯ್ಯೋ 6 ತಿಂಗಳ ಮಗುನ ಹೆಂಗಪ್ಪ ಇಲ್ಲಿ ಬಿಟ್ಟು ಹೋಗೋದು, ನಾವು 1 ತಿಂಗಳು ಬಂದು ಮಗು ಜೊತೆ ಕೂರೋದ. ನಾ ಹೇಳ್ತೀನಿ, ಆ ತರ ಡಿಪೆಂಡೆನ್ಸಿ ಕಲಿಸ್ಲೇಬೇಡಿ. ಬನ್ನಿ, ಮಧ್ಯದಲ್ಲಿ ಫೀಡ್ ಮಾಡಿ, ನಿಮ್ಗೆ ಯಾವಾಗ ನೋಡ್ಬೇಕು ಅನ್ಸುತ್ತೆ ನೋಡಿ, ಅಥವಾ ಮಗುನೇ ಏನಾದ್ರೂ ರಚ್ಚ ಹಿಡಿದ್ರೆ ನಾವೇ ನಿಮ್ಗೆ ಕಾಲ್ ಮಾಡ್ತೀವಿ. ಸೊ ಹಾಗಾಗಿ ಅಲ್ಲಿ 6 ತಿಂಗಳು ಬಂದು ಮಕ್ಕಳುಗಳೆಲ್ಲ 4 ವರ್ಷ ಕಂಪ್ಲೀಟ್ ಆಗಿ ಹೋಗಿದ್ದಾರೆ.
ಓಕೆ, ಈಗ ಮಕ್ಕಳಿಗೆ ಬಿಟ್ಟು ಹೋಗಿರ್ತಾರೆ, ಸಡನ್ ಆಗಿ ಏನೋ ಒಂದು ಹೆಲ್ತ್ ಇಶ್ಯೂ ಆಯಿತು, ಸಡನ್ ಆಗಿ ಫೀವರ್ ಬರೋದು, ಕಾಫ್ ಆಯಿತು, ತಕ್ಷಣ ಏನಾದರೂ ವೈದ್ಯಕೀಯ ವ್ಯವಸ್ಥೆ ಅಥವಾ ಫಸ್ಟ್ ಏಡ್ ಅಂತ ಏನಾದರೂ ಮಾಡಲಿಕ್ಕಿದೆಯಾ?
ಇದೆ. ಮೊದಲನೇದು ಏನಂತಂದರೆ, ನಮ್ಮ ಈ ಅಡ್ವೈಸರಿ ಕಮಿಟಿಲಿ ಒಬ್ಬರು ಡಾಕ್ಟರ್ನ ನಾವು 1 ಆಫ್ ದ ಮೆಂಬರ್ ಆಗಿ ತೊಗೊಂಡಿದ್ದೀವಿ.
ಓಕೆ,
ಅದು ಕಂಪಲ್ಸರಿ ನಮಗೆ. ಸೊ ಡಾಕ್ಟರ್ ಬಸವರಾಜು ಅಂತ ಹೇಳಿಬಿಟ್ಟು ಮಹಾರಾಜಸ್ ಹತ್ರ ಹೆಲ್ತ್ ಸೆಂಟರ್ ಇದೆಯಲ್ಲ, ಅಲ್ಲಿ ಡಾಕ್ಟರ್ ಮುಂಚೆ ಇಲ್ಲಿ ಇದ್ರು ನಮ್ಮ ಮಾನಸಗಂಗೋತ್ರಿ ಕ್ಯಾಂಪಸ್ಸಲ್ಲಿ, ಅವಾಗಿಂದನೂ ಅವರೇ ಇದ್ದಾರೆ. ಯಾವುದೇ ಅರ್ಜೆನ್ಸಿ ಇದ್ರೂ ಸಹಿತ ಆ ಥರದ ವಿಷಯಗಳೇನಾದರೂ ಬಂದರೆ ಇಮಿಡಿಯೇಟಾಗಿ ನಮ್ಮ ಫೋನ್ ಕಾಲಿಗೆ ಅಟೆಂಡ್ ಮಾಡಿ ಅವರು ಅಲ್ಲೇ ಕರ್ಕೊಂಡು ಬರೋಕ್ಕೆ ಹೇಳ್ತಾರೆ, ಅಥವಾ ಇಲ್ಲಿಗೆ ಅವರೇ ಬರ್ತಾರೆ. ಸೊ ಆ ಥರ ಆಗುತ್ತೆ. ಇನ್ನು ಕೆಲವು ಸಲ ಆಡ್ ಅವರ್ಸ್ ಇರಬಹುದು, ಅವರ ಸರ್ ಅವೈಲಬಿಲಿಟಿ ಇಲ್ಲ ಅಂತಂದಾಗ, ಐ ಥಿಂಕ್ 13-14 ವರ್ಷದಲ್ಲಿ 2 ಸಲ ನಾನು ಮಕ್ಕಳನ್ನ ಎತ್ಕೊಂಡು ಹೊರಗಡೆ ಹೋಗಿರೋದು ಉಂಟು. ಬಸಪ್ಪ ಮೆಮೋರಿಯಲ್ ಹಾಸ್ಪಿಟ್ಲ್ಗೆ BMHಗೆ ಹೋಗಿದ್ದೀನಿ, ಯಾಕೆಂದ್ರೆ ಫೀವರ್, ಹೈ ಫೀವರ್ ಇದ್ದ ಮಗುಗೆ ಫಿಟ್ಸ್ ಬಂದ್ಬಿಡ್ತು 1 ಸಲ. ಸೊ ಇನ್ನೊಂದು ಮಗು ತೊಟ್ಲಿಂದ ಎದ್ದುಬಿಟ್ಟು ಎಲ್ಲ ಪಾಪ ಸ್ಟಾಫ್ಸ್ ಎಲ್ಲ ಊಟ ಮಾಡ್ತಾ ಇದ್ರು, ಸೊ ಎದ್ಬಿಟ್ಟು ಅದೇ ಕಾಲು ಹಾಕಿ ಕೆಳಗಡೆ ಬಿದ್ದು ಒಂದ್ಸಲ ಆಣೆ. ಈ ಎರಡು ಇನ್ಸಿಡೆಂಟ್ಸು ಈ 13 ವರ್ಷದಲ್ಲಿ ಮಕ್ಕಳದಕ್ಕೆ ಬಿಟ್ರೆ ಯಾವತ್ತು ಯಾವ ತೊಂದರೆ ಆಗಿಲ್ಲ. ಸೊ ನಮ್ಮ ಸಿಬ್ಬಂದಿಗಳು ಅಷ್ಟೇ ಮುತುವರ್ಜಿ ವಹಿಸಿ ಎಲ್ಲ ಮಕ್ಕಳನ್ನ ಚೆನ್ನಾಗಿ
ನೋಡ್ಕೊಳ್ತಾರೆ. ಎಷ್ಟು ಸಿಬ್ಬಂದಿ ವರ್ಗ ಇದೆ ಮಕ್ಕಳನ್ನ ನೋಡಿ?
ಅದೇ, ಒಬ್ರು ಹೆಡ್ ಟೀಚರ್ ಅಂತ ಇಟ್ಕೊಂಡಿದ್ದೀನಿ, ಬಿಕಾಸ್ ಹೆಡ್ ಟೀಚರೇ ಅದೆಲ್ಲವನ್ನು ಮಾನಿಟರ್ ಮಾಡಬೇಕು ಅಲ್ಲಿ. ನಾನು ಪ್ರೊಫೆಸರ್ ಆಗಿ ಇಲ್ಲಿ ಬೋಧನೆ ಅಥವಾ ಸಂಶೋಧನೆಯಲ್ಲಿ ಇರೋದ್ರಿಂದ ಅಡ್ಮಿನಿಸ್ಟ್ರೇಷನ್ ಮಾತ್ರ ನಂದಾಗಿರ್ತದೆ, ಬಟ್ ಪ್ರತಿಯೊಂದು ನನ್ನ ಕನ್ಸಲ್ಟೇಷನ್ ಅಲ್ಲಿ ಅವರು ಮಾಡ್ತಾರೆ. ಹಾಗೇನೆ ಒಬ್ರು ಅಟೆಂಡರ್ ಇದ್ದಾರೆ, ಅಟೆಂಡರು ಆಫೀಸ್ ಕೆಲಸದ ಜೊತೆಗೆ ಈ ಕುಕ್ಕಿಂಗ್ ಏನಿದೆ, ವಾರ್ಮ್ ಮಾಡೋದು, ಬಿಸಿ ಮಾಡೋದು, ಹಾಲು ಕಾಯಿಸೋದು, ಹಣ್ಣು ಬಿಡಿಸ್ಕೊಡೋದು, ಇಂಥ ಎಲ್ಲ ಕೆಲಸಗಳನ್ನು ಅವರು ನಿಭಾಯಿಸ್ತಾ ಇದ್ದಾರೆ. ಇನ್ನ ಮೂರು ಜನ ಆಯಾಗಳಿದ್ದಾರೆ. ಸೊ ಅವರು ಮಕ್ಕಳದ್ದು ಎಲ್ಲಾ ಕೆಲಸಗಳನ್ನು ಕ್ಲೀನ್ಲಿನೆಸ್ ಪ್ರತಿಯೊಂದು ಎಲ್ಲಾ ನೋಡ್ಕೊಂಡು ಫೀಡ್ ಮಾಡೋದು ಎಲ್ಲ ಮಾಡ್ತಾರೆ. ಇವರಲ್ಲದೆ ಹೌಸ್ ಕೀಪಿಂಗ್ ಇಂದ ಒಬ್ಬರನ್ನ ಪರ್ಮನೆಂಟ್ ಅಂದ್ರೆ ಪರ್ಮನೆಂಟ್ ಅಲ್ಲ ಅದು, ಇಟ್ ಇಸ್ ಲೈಕ್ ಫುಲ್ ಟೈಮ್ ಅವ್ರನ್ನ ಅಲ್ಲಿ ಹಾಕ್ಬಿಟ್ಟಿರ್ತಾರೆ. ಒಂದು ದಿನಕ್ಕೆ ಒಂದು ಮೂರು ಸಲ ನಮ್ಮ ಬಿಲ್ಡಿಂಗ್ ಕ್ಲೀನ್ ಆಗ್ಲೇಬೇಕು, ಇಲ್ಲಾಂದ್ರೆ ಮಕ್ಕಳು ಇರೋ ಜಾಗ, ಹಾಗಾಗಿ ಇನ್ಫೆಕ್ಷನ್ಸ್ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ. ಮತ್ತೆ ಗಾಳಿ ಬೆಳಕು ತೊಂದರೆ ಇಲ್ಲ, ಆಟದ ಮೈದಾನಕ್ಕೆ ತೊಂದರೆ ಇಲ್ಲ, ಎಲ್ಲಾ ತರದ ಎಕ್ವಿಪ್ಮೆಂಟ್ಸ್ ಹಾಕಿದೆ, ಇನ್ಸ್ಟಾಲ್ ಮಾಡಿದೆ. ಹಾಗಾಗಿ ಮಕ್ಕಳು ಆಟ ಆಡ್ತಿದ್ರೆ ಅಪ್ಪ ಅಮ್ಮ ಬಂದ್ರು ನಾನು ಬರಲ್ಲ ಅಂತ ಹೇಳ್ಕೊಳಿಸ್ತಾರೆ.
ಈಗ ಮಕ್ಕಳು ಈ ಒಂದು ವಿಭಾಗ ತೆರೆಯೋದಕ್ಕೆ ಕಾರಣನೇ ವಿದ್ಯಾರ್ಥಿಗಳು ಅಂತ ಹೇಳಿದ್ರಿ. ಸೊ ವಿದ್ಯಾರ್ಥಿಗಳಿಗೆ ಈ ಒಂದು ವಿಭಾಗ ಯಾವ ರೀತಿಯಾಗಿ ಅನುಕೂಲ ಆಗ್ತಾ ಇದೆ?
ಈಗ ಏನಂತಂದ್ರೆ ಅವ್ರಿಗೆ ಪ್ರಾಕ್ಟಿಕಲ್ಸ್ ಅಲ್ಲಿ ಮಕ್ಕಳದು ಬೆಳವಣಿಗೆಯನ್ನ ಗಮನಿಸಬೇಕು. ಅವರು ಪ್ರಾಕ್ಟಿಕಲ್ ಅವರ್ಸ್ಗೆ ಅಲ್ಲಿ ಬರ್ತಾರೆ, ಬಂದು ಮಕ್ಕಳ ಜೊತೆ ಕೂತ್ಕೊಂಡು ಆಕ್ಟಿವಿಟೀಸ್ನ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಫೈನರ್ ಮಸಲ್ಸ್ ಕೋಆರ್ಡಿನೇಷನ್ಸ್ ಅಂತ ಹೇಳ್ತೀವಿ. ಸೊ ಫೈನರ್ ಮಸಲ್ಸ್ ಕೋಆರ್ಡಿನೇಷನ್ ಆಗಿದೆಯಾ ಇಲ್ವಾ ಅಂದರೆ ಸಣ್ಣ ಸಣ್ಣ ಬೀಡ್ಸ್ಗಳನ್ನ ಕೊಟ್ಟು ಥ್ರೆಡ್ ಬೀನ ಕೊಟ್ಟು ಹಾಕಿ ಪೋಣಿಸ್ತಾರ, ಸಣ್ಣ ಕತ್ರಿಗಳನ್ನ ಕೊಟ್ಟರೆ ಅದನ್ನು ಕಟ್ ಮಾಡ್ತಾರ, ಈ ಥರದ್ದೆಲ್ಲ ಫೈನರ್ ಮಸಲ್ಸ್ ಇದ್ರದ್ದು ಎಲ್ಲ ಅಲ್ಲಿ ಅವರಿಗೆ ಮಾಡಿಸ್ತೀವಿ. ಹಾಗೆ ಲ್ಯಾಂಗ್ವೇಜಸ್ಸಲ್ಲಿ ಅವ್ರ ಜೊತೆ ಮಾತಾಡೋದು, ಕಾನ್ವರ್ಸ್ ಮಾಡ್ಬೋದು, ಆಟ ಆಡಿಸೋದು, ನಾಟಕ ಮಾಡಿಸೋದು, ಇದೆಲ್ಲವನ್ನೂ ಅವ್ರು ಮಾಡ್ತಾರೆ. ಸೊ ಅದ್ರ ಮೇಲೆ ಅವರ ಬೆಳವಣಿಗೆಗೆ ಸಂಬಂಧಪಟ್ಟಂಗೆ ರಿಪೋರ್ಟ್ನ ಕೊಡ್ತಾರೆ ನಮಗೆ. ಸೊ ಆ ಒಂದು ರಿಪೋರ್ಟ್ನ ನಾವು ಪೇರೆಂಟ್ಸ್ ಮೀಟಿಂಗಲ್ಲಿ ಪೇರೆಂಟ್ಸ್ಗೆ ಮಾಹಿತಿ ಕೊಡ್ತೀವಿ. ಹಾಗೆ ಇವರ ಪ್ರಾಕ್ಟಿಕಲ್ ವರ್ಕಲ್ಲೂ ಇವರಿಗೆ ಹೇಗೆ ಐಡೆಂಟಿಫೈ ಮಾಡಬೇಕು, ಏನೇನು ಆಕ್ಟಿವಿಟೀಸ್ ಹೆಂಗೆ, ಯಾಕೆಂದರೆ ಎಲ್ಲ ಮಕ್ಕಳು ಒಂದೇ ಥರ ಭಾಗವಹಿಸಲ್ಲ. ಸೊ ಆಗ ಒಂದು ಆಸಕ್ತಿ ಇಲ್ದಿರೋಂಥ ಮಗುಗೆ ಹೇಗೆ ಎನ್ಕರೇಜ್ ಮಾಡಬೇಕು, ಇದೆಲ್ಲವನ್ನೂ ಅವ್ರು ಕಲಿತಾರೆ. ನಾಳೆ ಇವರೇ ಒಂದು ಸ್ವಂತ ಅವ್ರದೇ ಆದ ಒಂದು ಡೇ ಕೇರ್ ಸೆಂಟರ್ನ ಓಪನ್ ಮಾಡೋದಕ್ಕೆ ಇವರಿಗೆ ಇದೆ. ಈಗ ಫಾರಿನ್ ಕಂಟ್ರೀಸಲ್ಲೆಲ್ಲ ಲೈಸೆನ್ಸ್ ಇದೆ. ಸೊ ಅದು ನಮ್ಮ ಇಂಡಿಯಾದಲ್ಲಿ ಇನ್ನೂ ಲೈಸೆನ್ಸ್ ಅಂತ ಬಂದಿಲ್ಲ, ಬಟ್ ಆದರೆ ಅದು ಪರ್ಮಿಷನ್ ಇದಾಗಬೇಕು ವಿಮೆನ್ ಆ್ಯಂಡ್ ಚೈಲ್ಡಿಂದ ಅಂತ ಬಂದಿದೆ ಈಗ. ಸೊ ಹಾಗಾಗಿ ನಮ್ಮ ವಿದ್ಯಾರ್ಥಿಗಳು ಇದರಲ್ಲಿ ತುಂಬಾ ಒಂದು ಟ್ರೈನಿಂಗ್ ಸಿಗುತ್ತೆ ಅವರಿಗೆ,
ವಿದ್ಯಾರ್ಥಿಗಳಿಗೂ ಕೂಡ.
ಯಾಕಂದ್ರೆ ನಾವೆಲ್ಲ ಓದೋ ಟೈಮಲ್ಲಿ ನಮಗೆ ಈ ಅನುಕೂಲ ಇರಲಿಲ್ಲ. ನಾನು ಇಲ್ಲಿಯೇ ವಿದ್ಯಾರ್ಥಿಯಾಗಿ ಓದಿದ್ರಿಂದ ಅದೇ ಸಬ್ಜೆಕ್ಟ್, ನಾವು ಬೇರೆ ಬೇರೆ ಅಂಗನವಾಡಿಗಳನ್ನ ಹುಡ್ಕೊಂಡು ಬೇರೆ ಬೇರೆ ಏರಿಯಾಗಳಿಗೆ ಅಲಿತಾ ಇದ್ವಿ.
ಖಂಡಿತ.
ಸೊ ಈಗ ಆ ಒಂದು ತೊಂದರೆ ಇಲ್ಲ, ಯಾಕಂದ್ರೆ ನಾವು ಮಾಡಿರೋ ಟೀಚಿಂಗ್ ಏಡ್ಸ್ ಎಲ್ಲ ಎತ್ಕೊಂಡು ಹೋಗ್ಬೇಕಾದ್ರೆ ನಮಗೆ ತುಂಬಾ ಕಷ್ಟ ಆಗ್ತಿತ್ತು. ಈಗ ಆ ತೊಂದರೆಗಳು ನಮ್ಮ ವಿದ್ಯಾರ್ಥಿಗಳೆಲ್ಲ ಪಕ್ಕದಲ್ಲೇ ಇದೆ, ನಮ್ಮ ಡಿಪಾರ್ಟ್ಮೆಂಟ್ ಪಕ್ಕದಲ್ಲೇ. ಸೊ ಹಾಗಾಗಿ ಎಲ್ಲಾ ತರದ್ದು ಈವನ್ MSc ನ್ಯೂಟ್ರಿಷನ್ ಫುಡ್ ಸೈನ್ಸ್ ಆ್ಯಂಡ್ ನ್ಯೂಟ್ರಿಷನ್ ಸ್ಟೂಡೆಂಟ್ಸು ಸಹಿತ ಅವರ ಒಂದು ನ್ಯೂಟ್ರಿಷನ್ಗೆ ರಿಲೇಟೆಡ್ ಆಗಿ ಏನಾದರೂ ಆಕ್ಟಿವಿಟೀಸ್ ಇದ್ರೆ ಅವರು ಸಹಿತ ಅಲ್ಲಿ ಬಂದು ಮಾಡ್ತಾರೆ. ಹಾಗೆ ಸ್ಕೂಲ್ ಆಫ್ ಇಂಟೀರಿಯರ್ಸ್ ಅವ್ರು ಬರ್ತಾರೆ, ಜರ್ನಲಿಸಮ್ ಅವ್ರು ಬರ್ತಾರೆ, ಯಾವುದೇ ತರಹದ ಒಂದು ಆಕ್ಟಿವಿಟೀಸ್ ಅಲ್ಲಿ ಇದ್ರೆ ನಮ್ಮಲ್ಲಿ ಬಂದು ಅದನ್ನೆಲ್ಲ ಮಾಡಿ ಹೋಗ್ತಾರೆ. ಹಾಗೆ ಬೇರೆ ಯೂನಿವರ್ಸಿಟಿಯಿಂದನೂ ಸಹಿತ ಇಂಟರ್ನ್ಶಿಪ್ಗೆ ಅಂತ ನಮ್ಮಲ್ಲಿ ಕಳಿಸ್ತಾರೆ ಡಿ ಕೇರ್ಗೆ. ಸೊ ಒಂದು ಒಂದೂವರೆ ತಿಂಗಳು ಅವ್ರು ಇಲ್ಲಿದ್ದು ನಮ್ಮ ಮಕ್ಕಳ ಜೊತೆ ಎಲ್ಲ ಆಕ್ಟಿವಿಟೀಸ್ ಮಾಡಿ ಮಾಡ್ಕೊಂಡು ಹೋಗುವಂಥದ್ದು ಇದೆ.
ಓಕೆ, ಈ ಆಗಿಲ್ಲ ಅಂದ್ರೆ ಅವಿಭಕ್ತ ಕುಟುಂಬ ಇರ್ತಾ ಇತ್ತು, ಜಾಯಿಂಟ್ ಫ್ಯಾಮಿಲಿ, ಅಜ್ಜಿ ತಾತ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲರೂ ಇರ್ತಾ ಇದ್ರು, ಮನೇಲಿ ಆರಾಮಾಗಿ ಮಕ್ಕಳನ್ನ ಬಿಟ್ಟು ಕೆಲ್ಸಕ್ಕೆ ಹೋಗ್ಬೋದಿತ್ತು. ಆದ್ರೆ ಈಗ ಎಲ್ಲ ವಿಭಕ್ತ ಕುಟುಂಬ, ಅಪ್ಪ ಅಮ್ಮ ಮಗು ಅಷ್ಟೇ. ಅಂತ ಮಕ್ಕಳನ್ನ ಡೇ ಕೇರ್ ಸೆಂಟರ್ ಬಿಡೋದಕ್ಕೂ ಕೂಡ ತುಂಬಾ ಜನ ಭಯ ಪಡ್ತಾರೆ, ಹೇಗ್ ನೋಡ್ಕೊಂತಾರೋ ಹೇಗೋ ಏನೋ ಅಂತ ಹೇಳಿ. ಅಂತವ್ರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ?
ಅದೇ ನಾನು ಹೇಳೋದು, ಮೊದಲನೇದು ಒಂದಿಷ್ಟೇ, ಮಕ್ಕಳು ಯಾವಾಗಲೂ ತಂದೆ ತಾಯಿ ತಾತ ಅಜ್ಜಿ ಇವರುಗಳ ಮಧ್ಯನೇ ಬೆಳಿಬೇಕು. ಆ ಒಂದು ಏಜಲ್ಲಿ ಅವರು ಬಾಂಧವ್ಯ ಬೆಳೆಸೋದೇ ಮೊದಲನೇದು ಇಂಪಾರ್ಟೆಂಟ್. ಹಾಗಾಗಿ ಎಲ್ಲೆಲ್ಲಿ ಅವಕಾಶ ಇದೆ ಖಂಡಿತವಾಗ್ಲೂ ಮಕ್ಕಳನ್ನ ಅಜ್ಜಿ ತಾತನ ಜೊತೆ, ರಿಲೇಟಿವ್ಸ್ ಜೊತೆ, ನಿಮ್ಮ ಒಂದು ಕುಟುಂಬದ ಸದಸ್ಯರ ಜೊತೆ ಬೆಳೆಸಿ. ಅಕಸ್ಮಾತ್ ಆ ಒಂದು ಸೌಕರ್ಯ ನಿಮ್ಮಲ್ಲಿ ಇಲ್ಲ ಅಂದ್ರೆ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ಮೈಸೂರು ವಿಶ್ವವಿದ್ಯಾನಿಲಯ ಅವರೆಲ್ಲರೊಂದಿಗೆ ಇದೆ. ಈ ಒಂದು ಮಕ್ಕಳ ಪಾಲನಾ ಕೇಂದ್ರದ ಮೂಲಕ ಅವರ ಅವಶ್ಯಕತೆ ಏನಿದೆ ಅದನ್ನ ಪೂರೈಸುತ್ತೆ. ಅದು ಬರೀ ಪೂರೈಸಲ್ಲ, ಅದನ್ನ ವೈಜ್ಞಾನಿಕ ದೃಷ್ಟಿಯಿಂದನೂ ಸಹಿತ ಮಕ್ಕಳ ಒಂದು ಉತ್ತಮವಾದ ಬೆಳವಣಿಗೆಗೆ ಏನೆಲ್ಲ ವಾತಾವರಣ ಕಲ್ಪಿಸ್ಬೇಕು ಕಲ್ಪಿಸಿಕೊಟ್ಟಿದೆ, ಹಾಗೇನೆ ಅವರ ಬೆಳವಣಿಗೆಯಲ್ಲಿ ಏನೂ ಕುಂಠಿತ ಆಗದಂಗೆ ಮಕ್ಕಳನ್ನ ನೋಡುತ್ತಾ ಬರುವಂತ ಒಂದು ವ್ಯವಸ್ಥೆ ಇಲ್ಲಿದೆ.
ಓಕೆ, ಇದು ಕೇವಲ ಮೈಸೂರು ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯಲ್ಲಿ ಕೆಲಸ ಮಾಡುವಂತವ್ರಿಗಷ್ಟೇ ಅಲ್ಲ, ಹೊರಗಿನವ್ರಿಗೂ ಕೂಡ ಅವಕಾಶ ಇದೆ. ಆದ್ರೆ ಫಸ್ಟ್ ಪ್ರಿಫರೆನ್ಸ್ ಬಂದು ಯೂನಿವರ್ಸಿಟಿ ವರ್ಕ್ ಮಾಡುವಂತ ಉದ್ಯೋಗಿಗಳಿಗೆ ಅಂತ ಹೇಳಿದ್ರಿ. ಸೊ ಬೇರೆಯವ್ರಿಗೆ ಅಂತ ಹೇಳಿದ್ರೆ ಪ್ರವೇಶಾತಿ ಯಾವ ರೀತಿಯಾಗಿರುತ್ತೆ, ಯಾವಾಗ ಅಡ್ಮಿಷನ್ ತಗೊಂತೀರಾ, ರೆಗ್ಯುಲರ್ ಆಗಿರುತ್ತಾ?
ಈಗ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ನೋಡಿದಾಗ ಎಲ್ಲರೂ ಒಂದೇ ಟೈಮಲ್ಲಿ ಒಂದೇ ಥರದ ಏಜ್ ಇರೋವಂಥ ಮಕ್ಕಳುಗಳು ಸಿಕ್ಕಲ್ಲ.
ಹೌದು,
ಹಾಗಾಗಿ ನಮ್ಮದು ಈ ಅಡ್ಮಿಷನ್ನನ್ನು ಥ್ರೂ ಔಟ್ ದ ಇಯರ್ ಮಾಡ್ತಾನೆ ಇರ್ತೀನಿ ವರ್ಷ ಪೂರ್ತಿ. ಈಗ ನಮ್ಮ ಒಂದು ಇರುವಂಥ ವ್ಯವಸ್ಥೆಯಲ್ಲಿ 25 ಮಕ್ಕಳನ್ನು ಅಟ್ ಎ ಟೈಮ್ ನಾವು ಕೇರ್ ಮಾಡಬಹುದು.
ಓಕೆ,
ಸ್ಟ್ರೆಚಬಲ್ ಅಂದ್ರೆ 30. ಒಂದು ಟೈಮಲ್ಲಿ ನಮ್ಗೆ 30 ಮಕ್ಕಳು ಇದ್ರು.
ಓಕೆ.
ಬಟ್ 30 ಮಕ್ಕಳನ್ನ ಕೇರ್ ಮಾಡೋದು ತುಂಬಾನೇ ಚಾಲೆಂಜಿಂಗ್ ಜಾಬ್.
ಹೌದು.
ಸೊ ಹಾಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಯಾವಾಗ್ಲೂ ನಾವು ಪಬ್ಲಿಸಿಟಿ ಕೊಟ್ಟಿಲ್ಲ. ನಾವು ಈ ತರ ಅಡ್ಮಿಷನ್ ಮಾಡ್ಕೋತಾ ಇದೀವಿ ಬನ್ನಿ ಅಂತ ಪೇಪರ್ ಅಲ್ಲಿ ನೋಟಿಫಿಕೇಶನ್ ಕೊಡೋದು ಆ ತರದ ಏನೂ ಮಾಡಿಲ್ಲ. ಮಾಡಿದ್ರೆ ತುಂಬಾ ಜನ ಬರ್ತಾರೆ. ಆದ್ರೆ ನಮ್ಗೇನಂತಂದ್ರೆ ಯಾರಿಗೆ ಅವಶ್ಯಕತೆ ಇದೆ ಅವ್ರು ಬರಬೇಕು ನಮ್ಮ ಹತ್ರ. ಅವರಿಗೆ ನಮ್ಮ ಸರ್ವಿಸ್ ಅನ್ನ ನಾವು ಕೊಡಬೇಕು. ಈಗ ಆಫ್ ಎ ಡೇ ಅಂತ ಬೇಕಾದಷ್ಟು ಪ್ಲೇ ಹೋಮ್ಸ್ ಗಳು ನಮ್ಮ ಮೈಸೂರು ಸಿಟಿಲಿ ಸಿಗ್ತದೆ. ಸೊ 9 ಗಂಟೆಗೆ ಓಪನ್ ಮಾಡೋದು ಇದೆ, 12 ಗಂಟೆ ತನಕ ಇರುತ್ತೆ, ಕೆಲವು 1 ಗಂಟೆ ತನಕ ಇರುತ್ತೆ, ಕೆಲವುಗಡೆ 3 ಗಂಟೆ ತನಕ ಇರುತ್ತೆ. ಆದ್ರೆ ಎಲ್ಲೂ 6 ಗಂಟೆ ತನಕ ಇರಲ್ಲ. ಈಗ ನಮ್ಮ ವಿಶ್ವವಿದ್ಯಾನಿಲಯದ ಕಚೇರಿ ವೇಳೆ ನೀವು ಗಮನಿಸಿದ್ರೆ 10-5 ಜನರಲ್ ಆಗಿ ಎಲ್ಲಾ ಡಿಪಾರ್ಟ್ಮೆಂಟ್ ಎಲ್ಲ ಆಫೀಸಲ್ಲೂ ನಡೆಯುವಂಥದ್ದು. 10 ಗಂಟೆಗೆ ಆಫೀಸಿಗೆ ಬರೋಕೆ ಮುಂಚೆ ಅವರು ಬಂದು ನಮ್ಮಲ್ಲಿ ಮಗುನ ಬಿಟ್ಟು ಹೋಗೋಕೆ ಅನುಕೂಲ ಆಗಲಿ ಅಂತಾನೆ ನಾವು 9 ಗಂಟೆಗೆ ನಮ್ಮ ಪಾಲನಾ ಕೇಂದ್ರವನ್ನು ಓಪನ್ ಮಾಡ್ತೀವಿ. ಹಾಗೆ 5-5:30 ಮೇಲೇನೆ ಅವರು ಅವ್ರ ಆಫೀಸ್ ಬಿಡೋದು. ಸೊ ಹಾಗಾಗಿ 6 ಗಂಟೆ ತನಕ ನಾವು ಅಲ್ಲಿ ಮಕ್ಕಳ ಜೊತೆ ಇರ್ತೀವಿ.
ಓಕೆ. ಸೊ ಹಾಗಾಗಿ ಏನು ಹೆದರ್ಕೊಳ್ಳೋಂಥದ್ದು ಏನು ಇಲ್ಲ.
ಖಂಡಿತ.
ವರ್ಷ ಪೂರ್ತಿ ಕೂಡ ಮಕ್ಕಳು ಯಾರು ಬರ್ತಾರೋ ಅವ್ರನ್ನ
ನಮ್ಮಲ್ಲಿ ಅಪರೂಪ 1-2 ಮಕ್ಕಳು ಮಾತ್ರ ಒಂದು ತಿಂಗಳು ಟೈಮ್ ತಗೊಂಡು ಆ ಒಂದು ಸೆಂಟರ್ಗೆ ಅಡ್ಜಸ್ಟ್ ಆಗೋದು, ಇಲ್ಲ ಅಂದ್ರೆ 3 ದಿವಸದಲ್ಲೇ ಮಕ್ಕಳು ಅಡ್ಜಸ್ಟ್ ಆಗ್ಬಿಡ್ತಾರೆ. ಯಾಕೆಂದ್ರೆ ದೊಡ್ಡ ಗ್ರೌಂಡ್ ಇದೆ, ಆಟ ಆಡೋ ಸಾಮಾನುಗಳೆಲ್ಲ ಇದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಸಿಬ್ಬಂದಿಗಳಂತೂ ತುಂಬಾ ಪ್ರೀತಿಯಿಂದ ಮಕ್ಕಳನ್ನ ನೋಡ್ಕೋತಾರೆ. ನಾನೇ ಕೆಲವು ಸಲ ಬೈತೀನಿ, ಎತ್ಕೋಬೇಡಿ, ತುಂಬಾ ಮುದ್ದು ಮಾಡಬೇಡಿ, ಅದು ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ಬಿಡ್ತಾರೆ ಅಂತ. ಬಟ್ ಅಂದ್ರೂ ಅವರಿಗೆ ತುಂಬಾನೇ ಇದು. ಈಗಲೂ ನಮ್ಮ ಮೊದಲನೇ ಬ್ಯಾಚ್ ವಿದ್ಯಾರ್ಥಿಗಳು ಐ ಥಿಂಕ್ ಈಗ SSLC ಫಸ್ಟ್ PUC ಮಕ್ಕಳು ಬಂದಿದ್ದಾರೆ, ಈಗ ಆ ಏಜಿಗೆ ದಾಟಿದ್ದಾರೆ. ಸೊ ಅವರು ಸಹಿತ ಇವತ್ತಿಗೂ ನೆನೆಸ್ಕೊಂಡು ಬರ್ತಾರೆ.
ಅದು ಖಂಡಿತವಾಗ್ಲೂ ಖುಷಿ ಆಗುತ್ತೆ. ಆತರ ನಮ್ಮ ಮುಂದೆ ಬೆಳೆದ ಮಕ್ಕಳು ಮತ್ತೆ ಬಂದು ಬೇರೆ ಮಕ್ಕಳನ್ನ ನೋಡೋದು ಅಂದ್ರೆ ಅದು ಒಂದ್ ರೀತಿ ಖುಷಿನೇ ಅನ್ಬೋದು. ಇನ್ನು ಮಕ್ಕಳನ್ನ ತಂದು ನಿಮ್ಮ ಹತ್ರ ಸೇರಿಸ್ಲಿಕ್ಕೆ ನೀವು ಆಗ್ಲೇ ಹೇಳಿದ್ರಿ ವರ್ಷ ಪೂರ್ತಿ ಕೂಡ ನಾವು ಮಕ್ಕಳನ್ನ ಸೇರಿಸ್ಕೊಳ್ತಾ ಇರ್ತೀವಿ ಅಂತ ಹೇಳಿ, ಅಡ್ಮಿಷನ್ ಪ್ರೊಸೀಜರ್ ಯಾವ ರೀತಿಯಾಗಿರುತ್ತೆ ಅಂತ?
ಈಗ ನಾನು ನಿಮ್ಗೆ ಹೇಳಿದೆ ವಯಸ್ಸು 6-4 ಅಂತ. ಹಾಗಾಗಿ ಯಾವಾಗ ಯಾವಾಗ ಮಕ್ಕಳು ಬರ್ತಾ ಇರ್ತಾರೆ ನಾವು ಸೇರಿಸ್ಕೊತಾ ಇರ್ತೀವಿ. ಈ ದಾಖಲಾತಿ ಸಮಯದಲ್ಲಿ ನಾವು ಅವರ ಒಂದು ಬರ್ತ್ ಸರ್ಟಿಫಿಕೇಟ್ನ ಕೇಳ್ತೀವಿ. ಯಾಕೆ ಅಂತಂದ್ರೆ ಬರ್ತ್ ಸರ್ಟಿಫಿಕೇಟ್ ಇಸ್ ದ ಮೇನ್ ಡಾಕ್ಯುಮೆಂಟ್ ನಮಗೆ ಆ ಮಗುದು. ಹಾಗೆ ಅದ್ರ ಜೊತೆಗೆ ನಾವು ತಾಯಿ ಕಾರ್ಡನ್ನು ಸಹಿತ ಒಂದು ಜೆರಾಕ್ಸ್ ತಗೋತೀವಿ. ಯಾಕೆ ಅಂತಂದ್ರೆ ತಾಯಿ ಕಾರ್ಡಲ್ಲಿ ಮಗುವಿನ ಒಂದು ಜನನಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಮಾಹಿತಿಗಳು ಅಲ್ಲಿ ಇರ್ತದೆ. ಸೊ ಹಾಗಾಗಿ ಅದೆರಡು ಮ್ಯಾಂಡೇಟ್ರಿ. ಹಾಗೇನೆ ಮಗುವಿನ ಫೋಟೋಗಳು ಬೇಕಾಗ್ತದೆ, ಅಪ್ಪ ಅಮ್ಮನ ಫೋಟೋಗಳು ಬೇಕಾಗುತ್ತೆ. ಈಗ ಇನ್ ಕೇಸ್ ಅಪ್ಪ ಅಮ್ಮ ಅಲ್ಲದೆ ಅಜ್ಜಿ ತಾತನೋ ಮಾವನೋ ಚಿಕ್ಕಮ್ಮನೋ ಇನ್ಯಾರೋ ಮಗುನ ಕರ್ಕೊಂಡು ಹೋಗಕ್ ಬರ್ತಾರೆ ಅಂದ್ರೆ ಸೇಫ್ಟಿ ದೃಷ್ಟಿಯಿಂದ ಅವರು ಅವರ ಒಂದು ಫೋಟೋ ಸಹಿತ ಅಲ್ಲಿ ಕೊಡಬೇಕು. ಇದು ಪ್ರೊಸೀಜರ್. ಇನ್ನ ನಾವು ಮಕ್ಕಳ ಹತ್ರ ಎಷ್ಟು ಫೀಸ್ ಕಲೆಕ್ಟ್ ಮಾಡ್ತೀನಿ, ಯಾಕೆಂದ್ರೆ ನಮ್ಗೆ ಯಾವುದೇ ತರದ ಗ್ರಾಂಟ್ಸ್ ಇಲ್ಲ ಇದರಲ್ಲಿ. ಮಕ್ಕಳು ಏನ್ ಫೀಸ್ ಕೊಡ್ತಾರೆ ಅದರಲ್ಲೇ ನಾವು ಈ ಕೇಂದ್ರವನ್ನ ನಡೆಸೋದು. ಸೊ ಹಾಗಾಗಿ ಈಗ ಪ್ರತಿ ತಿಂಗಳಿಗೂ ಮಕ್ಕಳ ಹತ್ರ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದ ನೌಕರರ ಮಕ್ಕಳಿಂದ 3,000 ರೂಪಾಯಿ ಕಲೆಕ್ಟ್ ಮಾಡ್ತೀವಿ. ಅದೇ ಹೊರಗಡೆ ಅವ್ರಿಗಾದ್ರೆ 5,000 ರೂಪಾಯಿ ಫಿಕ್ಸ್ ಮಾಡಿದ್ದೀನಿ. ಹಾಗೆ ಅಡ್ಮಿಷನ್ ಟೈಮಲ್ಲಿ 3,000 ರೂಪಾಯಿ ಅಡ್ಮಿಷನ್ ಫೀಸ್ ಅನ್ನ ತಗೋತೀವಿ, ಇಬ್ಬರಿಗೂ 3,000 ರೂಪಾಯಿ. ಹಾಗೇನೆ ಒಂದು ತಿಂಗಳ ಫೀಸ್ ಅನ್ನ ಅಡ್ವಾನ್ಸ್ ಆಗಿ ತಗೊಂಡಿರ್ತೀವಿ. ಯಾಕೆ ಅಂದ್ರೆ ಕೆಲವು ಸಲ ಮಕ್ಕಳುಗಳು ಇದ್ದಕ್ಕಿದ್ದಂಗೆ ಸ್ಟಾಪ್ ಮಾಡಿಬಿಡ್ತಾರೆ, ಅವರು ಫೀಸ್ ಕಟ್ಟಿರ್ತಾರೋ ಇಲ್ವೋ ಇವೆಲ್ಲವನ್ನೂ ನಾವು ನೋಡ್ಬೇಕಾಗುತ್ತೆ. ಹಾಗಾಗಿ ಒಂದು ಸೆಕ್ಯೂರಿಟಿ ಡೆಪಾಸಿಟ್ ಅಂತ ತಗೊಂಡಿರ್ತೀವಿ. ಮಕ್ಕಳು ಬಿಡೋ ಟೈಮಲ್ಲಿ ಎಲ್ಲವನ್ನೂ ಅವರು ನಮಗೆ ಕಟ್ಟಿದ್ರೆ, ಫೀಸ್ ಎಲ್ಲ ಕಟ್ಟಿದ್ರೆ ಯೂನಿವರ್ಸಿಟಿಗೆ, ಆ ಒಂದು ಏನು ಅಡ್ವಾನ್ಸ್ ತೆಗೆದಿಟ್ಕೊಂಡಿರ್ತೀವಿ ಅದನ್ನು ಅವ್ರಿಗೆ ರೀಫಂಡ್ ಮಾಡ್ತೀವಿ. ಇಲ್ಲದ ಪಕ್ಷದಲ್ಲಿ ಕೊನೆ ತಿಂಗಳದ ಒಂದು ಫೀಸಿಗೆ ಅದನ್ನು ಅಡ್ಜಸ್ಟ್ ಮಾಡ್ತೀವಿ. ಸೊ ಯಾವಾಗಲೂ 10 ತನಕ ಟೈಮ್ ಕೊಡ್ತೀವಿ ಎಲ್ಲ ಪೇರೆಂಟ್ಸಿಗೂ. 10 ಒಳಗಡೆ ಅವರು ಫೀಸ್ನ ಆಯಾ ತಿಂಗಳು ಫೀಸ್ನ ಕಟ್ಬಿಡ್ಬೇಕು. ಸೊ ಹಾಗೆ 10 ಆದ್ಮೇಲೆ ಇದಾದ್ರೆ 50 ರೂಪಾಯಿ ಫೈನ್ ಇರ್ತದೆ. ಆಮೇಲೆ ಪೇರೆಂಟ್ ಮೀಟಿಂಗ್ ಮಾಡ್ತಾನೆ ಇರ್ತೀವಿ. ಒನ್ ಟೈಮ್ ಆಗಿ 100 ರೂಪಾಯಿ ತಗೊಂತೀವಿ ಪೇರೆಂಟ್ ಮೀಟಿಂಗಿಗೆ ಒಂದೇ ಸಲ. ಅವ್ರ 3 ಇರಲಿ, 2 ಇರಲಿ, 4 ಇರಲಿ, ಒಟ್ನಲ್ಲಿ 1 100 ರೂಪಾಯಿ ಪೇರೆಂಟ್ ಮೀಟಿಂಗ್ ಅಪ್ಲಿಕೇಶನ್ಗೆ ಅಂತ 50 ರೂಪಾಯಿ ತಗೊಂಡಿರ್ತೀವಿ.
ಇದು ಎಲ್ಲಾ ವಯೋಮಾನದವರ್ಗ ಅಂದ್ರೆ
ಎಲ್ಲರಿಗೂ ಒಂದು. ಯಾಕಂದ್ರೆ ಈಗ ಸರ್ವಿಸಸ್ ಮೇಲೆ ನಾವು ಒಂದೊಂದು ಬೇರೆ ಹಾಕ್ತೀವಿ ಅಂತಂದ್ರೆ ತುಂಬಾ ಗೊಜಲಾಗುತ್ತೆ. ಹಾಗೇನೆ ಇದು ವಿಶ್ವವಿದ್ಯಾನಿಲಯದ ಕೆಳಗಡೆ ಬರೋದ್ರಿಂದ ನಮ್ಮ ಮೇನ್ ಉದ್ದೇಶ ಏನಂತಂದ್ರೆ ಮಕ್ಕಳಿಗೆ ಸರ್ವಿಸ್ ಕೊಡ್ಬೇಕು ಅನ್ನೋದೇ ಹೊರತು ಇಲ್ಲಿ ನಾವು ಪ್ರಾಫಿಟ್ ಮಾಡ್ಬೇಕು ಅಥವಾ ದುಡ್ಡನ್ನ ಮಾಡ್ಬೇಕು ಅಂತ ಇಲ್ಲ. ಸೊ ಆ ಒಂದು ಉದ್ದೇಶ ಇರೋದ್ರಿಂದ ಈವನ್ ನೀವು ಹೊರಗಡೆ ಹೋಗಿ ಬೇರೆ ಇದ್ರಲ್ಲೆಲ್ಲ ಪ್ರೀ ಕೆಜಿಸ್ ಅಥವಾ ಪ್ರೀ ಪ್ಲೇ ಹೋಮ್ಸ್ ಎಲ್ಲ ಕೇಳಿದ್ರೆ ಅಲ್ಲಿ ಬರೀ 3 ಗಂಟೆಗಳಿಗೆನೆ 4,000-5,000 ಮಾಡ್ತಾರೆ ಬರೀ 3 ಗಂಟೆಗೆ. ಆದ್ರೆ ನಮ್ಮಲ್ಲಿ ಫುಲ್ ಡೇ ಇದು ಮಾಡ್ತೀವಿ, ಪ್ಲಸ್ ನಾವೇನೆ ಹಾಲು ಹಣ್ಣು ಎಲ್ಲ ಹೆಲ್ತ್ ಮಿಕ್ಸ್ ಎಲ್ಲಾನು ಕೊಡ್ತೀವಿ ನಾವು ಇಲ್ಲಿಂದ. ಹಾಗೇನೆ ಮಕ್ಕಳು ಏನಾದ್ರು ಅವ್ರ ಬಟ್ಟೆಗಳನ್ನ ಸಾಯಿಲ್ ಮಾಡ್ಕೊಂಡ್ರು ಸಹಿತ ಅದನ್ನು ಕ್ಲೀನ್ ಮಾಡಿ ವಾಶ್ ಮಾಡಿ ಎಲ್ಲ ಕೊಡ್ತಾರೆ. ಸೊ ಎಲ್ಲಾ ತರದ ಸರ್ವಿಸಸ್ ಚೆನ್ನಾಗಿರೋದ್ರಿಂದ ನಾಮಿನಲ್ ಚಾರ್ಜಸ್ ಅಂತಾನೆ ಯು ಜಿ ಸಿ ಹೇಳಿರೋದು, ಅದ್ರ ಪ್ರಕಾರನೇ ತಗೋತಾ ಇದೆ.
ಇನ್ನು ಮೇಡಮ್ ಕೊನೆಯದಾಗಿ ತಮ್ಮ ವಿಭಾಗದ ಮುಂದಿನ ಗುರಿಗಳೇನು, ಧ್ಯೇಯ ಏನು ಅಂತ ಹೇಳಿ.
ಈಗ ಏನಂದ್ರೆ ನಮ್ಮ ಹ್ಯೂಮನ್ ಡೆವಲಪ್ಮೆಂಟ್ ಅಂಡ್ ಫ್ಯಾಮಿಲಿ ಸ್ಟಡೀಸ್ ಅಲ್ಲಿ ಈ ಚಾಲೆಂಜ್ ಚಿಲ್ಡ್ರನ್ ಅಂತ ಏನು ಹೇಳ್ತೀವಿ, ಅಂಗವೈಕಲ್ಯತೆ ಇರುವಂತಹ ಮಕ್ಕಳು, ಸೊ ಅವರುಗಳನ್ನು ಸಹಿತ ಅಭ್ಯಾಸ ಮಾಡ್ಬೇಕು ಇವರು.
ಹೌದು,
ಆ ಒಂದು ಸಂಬಂಧಪಟ್ಟಂಗೆ ನಾವು ಇಲ್ಲಿ ಸ್ಪೆಷಲ್ ಸೆಂಟರ್ ಅನ್ನು ಓಪನ್ ಮಾಡಬೇಕು ಅನ್ನೋದು ನನ್ನ ತುಂಬಾ ದಿವಸದ ಹಂಬಲ ಅಥವಾ ಕನಸು ಅಂತ ಹೇಳ್ಕೋಬಹುದು. ಹಾಗೆ ಒಂದು 4-5 ವರ್ಷದಿಂದ ಅದಕ್ಕೆ ಬಿಲ್ಡಿಂಗ್ ಬರ್ಲಿ ಅಂತ ಹೇಳಿ ತುಂಬಾ ಪ್ರಯತ್ನ ಪಡ್ತಾ ಇದೀವಿ. ಹಣ ಗೊತ್ತಲ್ಲ, ಹಣ ಬೇಕೇ ಬೇಕು ಕೆಲವು, ಇದರಿಂದ ಇನ್ನೂ ಅದು ನಮ್ ಕೈಗೂಡಿಲ್ಲ. ನಮ್ಗೆ 2 ರೂಮಿನ ಅವಶ್ಯಕತೆ ಇದೆ. ಆ ರೂಮ್ ಬರ್ತಿದ್ದಂಗೆ ನಾವು ಸ್ಪೆಷಲ್ ಕಿಟ್ಸ್ ಸಹಿತ ಸ್ಟಾರ್ಟ್ ಮಾಡಬೇಕು.
ಅದಕ್ಕೂ ಕೂಡ ಯೂನಿವರ್ಸಿಟಿ ಬಹಳಷ್ಟು ಸಪೋರ್ಟ್ ಮಾಡ್ತಾ ಇದೆ.
ಖಂಡಿತ ಸಪೋರ್ಟ್ ಮಾಡಿದೆ, ಬಟ್ ಏನಂತಂದ್ರೆ ದುಡ್ಡು ಮೇನ್.
ಹೌದು,
ಈಗ ನಮ್ಗೆ ನಾವೇ ಈಗ ಮಕ್ಕಳು ಕೊಡುವಂತ ಫೀಸ್ ನಲ್ಲಿ ದುಡ್ಡನ್ನ ಉಳಿಸಿದೀವಿ, ಅದನ್ನ ಫಿಕ್ಸಡ್ ಅಲ್ಲಿ ಸಹಿತ ಇಟ್ಟಿದೀವಿ. ಸೊ ಅದನ್ನ ನಾವು ಯುಟಿಲೈಸ್ ಮಾಡಿಕೊಂಡು ಹಾಗೆ ಇನ್ನೊಂದ್ ಸ್ವಲ್ಪ ಹೆಚ್ಚಿನ ಅಮೌಂಟ್ ವಿಶ್ವವಿದ್ಯಾನಿಲಯ ಕೊಟ್ರೆ ನಾವು ಅದರಲ್ಲಿ ಬಿಲ್ಡಿಂಗ್ ನ ಕಟ್ಟಿಸ್ಬಿಟ್ಟು ಆ ಮಕ್ಕಳಿಗೂ ಸಹಿತ ಕೊಡಬೇಕು ಅಂತ. ಯಾಕೆ ಅಂದರೆ ಇವತ್ತಿನ ಸಮಾಜದಲ್ಲಿ ನಾರ್ಮಲ್ ಮಕ್ಕಳ ಜೊತೆಗೆ ಈ ಸ್ಪೆಷಲ್ ಕಿಡ್ಸು ಸಹಿತ ಒಂದಾಗಿ ಬೆಳಿಬೇಕು ಅನ್ನೋದೇ ನಮ್ಮ ಉದ್ದೇಶ. ಇದು ಈವನ್ ಎನ್ ಇ ಪಿ ಕೆಳಗಡೆನೂ ಅದನ್ನೇ ಹೇಳ್ತಾರೆ, ಇನ್ಕ್ಲೂಸಿವ್ ಎಜುಕೇಷನ್ ಅನ್ನೋದು ಎಲ್ಲ ಕಡೆಗೂ ಇದು ಮಾಡ್ತಾ ಇದ್ದಾರೆ.
ಹೌದು,
ಸೊ ಹಾಗಾಗಿ ನಾವು ಆ ಮಕ್ಕಳನ್ನೂ ಸಹಿತ ನಾವು ತಗೋಬೇಕು, ಯಾಕೆಂದ್ರೆ ಆ ಮಕ್ಕಳನ್ನ ಬಿಟ್ಟು ನಮ್ಮ ಅಧ್ಯಯನ ಅಪೂರ್ಣ ಆಗ್ಬಿಡ್ತದೆ.
ಖಂಡಿತ,
ಸೊ ಅವರಿಗೂ ಸಹಿತ ಇದನ್ನ ಮಾಡಬೇಕು ಅನ್ನೋ ಇದು ಉದ್ದೇಶ ಇದೆ.
ತುಂಬಾ ಒಳ್ಳೆ ಉದ್ದೇಶ, ಕೇಳಿದ್ರೇನೆ ಖುಷಿಯಾಗುತ್ತೆ. ಇಷ್ಟೊತ್ತು ನಮ್ಮ ರೇಡಿಯೋ ಮಾನಸ 89.6 FM ಕಾರ್ಯಕ್ರಮದಲ್ಲಿ ತಮ್ಮ ಅಮೂಲ್ಯವಾದ ಸಮಯವನ್ನು ಹಂಚಿಕೊಂಡ ಡೇ ಕೇರ್ ಸೆಂಟರ್ ವಿಭಾಗದ ಸಂಯೋಜಕರಾದ ಪ್ರೊಫೆಸರ್ ಕೋಮಲಾ ಎಂ ಮೇಡಮ್ ಅವರಿಗೆ ನಮ್ಮ ರೇಡಿಯೋ ಮಾನಸ ಹಾಗೆ ಮೈಸೂರು ವಿಶ್ವವಿದ್ಯಾನಿಲಯದ ಪರವಾಗಿ ಧನ್ಯವಾದಗಳು ಮೇಡಮ್.
ತಮಗೂ ಸಹಿತ ಧನ್ಯವಾದಗಳು. ನಮ್ಮ ಒಂದು ಕೇಂದ್ರ ಎಲ್ಲಿದೆ, ಏನು ನಡೀತಾ ಇದೆ, ಅದೆಲ್ಲವನ್ನೂ ಸಹಿತ ನಿಮ್ಮ ಒಂದು ರೇಡಿಯೋ ಮೂಲಕ ನಾವು ಜನರಿಗೆ ತಲುಪಲಿಕ್ಕೆ ಅನುಕೂಲ ಆಗಿದೆ. ಸೊ ಮತ್ತೊಮ್ಮೆ ತಮಗೂ ಸಹಿತ ನಮಸ್ಕಾರಗಳು.
ಥ್ಯಾಂಕ್ ಯು ಮೇಡಮ್. ಆತ್ಮೀಯ ಕೇಳುಗರೆ, ಈವರೆಗೂ ಈ ಕಾರ್ಯಕ್ರಮವು ರೇಡಿಯೋ ಮಾನಸ 89.6 FM ನಲ್ಲಿ ಮೂಡಿ ಬಂದಿತ್ತು. ಸದಾ ಕೇಳ್ತಾರಿ ರೇಡಿಯೋ ಮಾನಸ 89.6 FM. ಇದು ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸ್ತುತಿ.